ತನಡೆ ಅಂತ ಅರ್ಥ. ಕೇಳಿ ಅದರಂತೆ ನಡ್ಕೊಳ್ಬೇಕು, ಇಲ್ಲಿ ಹೋದ್ರೆ ಪ್ರಯೋಜನ ಇಲ್ಲ. ಆದ್ರಿಂದ ಶಾಸ್ತ್ರದ ಮುಖ್ಯವಾದ ಪ್ರಯೋಜನ ಕೇಳಿ ಅದರಂತೆ ನಡೆದಾಗ ಮಾತ್ರ. ಇವತ್ತು ನಮ್ಮಲ್ಲಿ ತುಂಬಾ ತಪ್ಪತಕ್ಕಂಥ ಅಂಶ. ಆದ್ರಿಂದಲೇ ಎಷ್ಟೋ ಜನಗಳಿಗೆ ಹಿಂದೂ ಧರ್ಮ, ಭಾರತದ ಧರ್ಮ, ವೇದಗಳ ಧರ್ಮ ಅಂದರೆ ಎಷ್ಟೋ ಜನ ಹೇಳ್ತಾರೆ. ಎಷ್ಟೋ ಬೇರೆ ಧರ್ಮಗಳಲ್ಲಿ ಇದಕ್ಕಿಂತ ಒಳ್ಳೆ ಮಾನವೀಯತೆ ಇದೆ, ನಿಮ್ಮಲ್ಲಿ ಮಾನವೀಯತೆಯೇ ಇಲ್ಲ ಅಂತ ಆಕ್ಷೇಪಣೆ ಮಾಡ್ತಾರೆ. ಅದು ನಿಜ ಅದು, ಯಾಕೆಂದರೆ ಓದಿ ಜನ ಪ್ರಾಕ್ಟೀಸೇ ಮಾಡಲಿಲ್ಲ. ದಲಿತರಿಗೆ, ದುರ್ಬಲರಿಗೆ, ಅನಾಥರಿಗೆ, ದುಃಖಿಗಳಿಗೆ ನಮ್ಮಿಂದಾದ ನೆರವನ್ನು ಕೊಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಭೂತೇಶು ದಯಾ, ಭಗವದ್ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ, ಪ್ರಾಣಿಗಳೆಲ್ಲ ದಯ ತೋರದೆ ಹೋದರೆ ಅದು ಸಾತ್ವಿಕ ಲಕ್ಷಣನೇ ಅಲ್ಲ ಅಂತ ಹೇಳಿಬಿಡುತ್ತಾರೆ. ಆದರೆ ಜೀವನದಲ್ಲಿ ತುಂಬ ಕಡಿಮೆ ಅನುಷ್ಠಾನಕ್ಕೆ ಬಂದಿರೋದು ನಮ್ಮ ಜನಗಳಲ್ಲಿ ತುಂಬ ತಪ್ಪು. ಮಠಗಳಿಗೆ ಹೋದ್ರಂತೂ ಅನಾವತ್ ದಬ್ಬಿ ಕಳಿಸಿಬಿಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಜನಗಳಿಗೆ ಆಧಾರ ಹೇಗೆ ಹುಟ್ಟುತ್ತದೆ ಯೋಚನೆ ಮಾಡಿ. ಎಲ್ಲಿ ಆಧಾರ ವಿಶ್ವಾಸ ಇಲ್ಲ ಅಲ್ಲಿ ಧರ್ಮಶ್ರದ್ಧೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವರು ಓಡಿಸೋದು ಹುಡುಗನ್ನ, ಯಾವುದೋ ಹುಡುಗನ ಓಡಿಸಿಬಿಡ್ತಾರೆ ಇವಳು ಅಂತೇಳಿ. ಅವ್ನು ಬರೀ ಮಠದಿಂದ ಹೊರಗೆ ಹೋಗೋದಿಲ್ಲ, ಪೂರ್ತಿ ಇದರಿಂದ ಹೊರಗೆ ಹೋಗ್ಬಿಡ್ತಾನೆ. ಅವ್ನು ನಾಳೆ ಬರೋದೇ ಇಲ್ಲ, ಒಂದು ಸ್ವಾರಲ್ಲಿ ಹೊರಟುಬಿಡ್ತಾನೆ ಅಂತ ಹೊರಟುಬಿಡ್ತಾನೆ, ಬೇರೆ ಮತ ಅನುಷ್ಠಾನ ಮಾಡಿಬಿಡ್ತಾನೆ, ಮತಾಂತರ ಹೊಂದಿಬಿಡ್ತಾನೆ. ಯಾಕೆಂದ್ರೆ ದ್ವೇಷ ಬರುತ್ತೆ ಅವನಿಗೆ. ಈ ಮನೆ ನಾವು ಏನೋ ನಾವು ಗೊತ್ತಿ ಚಿಕ್ಕ ಮಕ್ಕಳು ಹೋದರೆ ಈ ರೀತಿ ಮಾಡೋದಾದ್ರೆ ಇದೆಂಥ ಧರ್ಮ ಇದು, ಯಾವ ಧರ್ಮದಲ್ಲಿ ಕರುಣೆ ಇಲ್ಲ ಅದು ಧರ್ಮವೇ ಅಲ್ಲ ಅಂತ ಕರೀತಾರೆ. ಆಚರಣೆ ಅನ್ನೋದು ಯಾವುದೇ ಧರ್ಮ ಒಂದೇ ವಂಶ ಕೇಳಿದ್ರು ಸಾಕು, ಅದು ಅನುಷ್ಠಾನಕ್ಕೆ ತರಬೇಕು. ಸಾವಿರ ಕೇಳಿ ಒಂದೊಂದು ಅನುಷ್ಠಾನ ಮಾಡದೆ ಇರೋದಕ್ಕಿಂತ ಯಾವುದೋ ಒಂದನ್ನು ಕೇಳಿ ಅದರಂತೆ ನಡೆಯೋದು ಭಾರಿ ಕ್ಷೇಮ. ಆದ್ರೆ ಧರ್ಮರಾಜ ನಡ್ಕೋತಾ ಇದ್ದಾನೆ. ಶೀಲ ವೃತ್ತ ಫಲಂ ಶ್ರುತಂ. ಧರ್ಮರಾಜ ಅಲ್ಲ, ಎಷ್ಟು ತಿಳಿದವನು, ಹಾಗಂದ್ರೆ ಏನು ಸ್ವಾಮಿ ಅಂತ ಕೇಳಿ ಉತ್ತರ ತಿಳ್ಕೊಂಡಂತೆ. ಮತ್ತೆ ಇಲ್ಲ, ನಿಮ್ಮ ಅನುಗ್ರಹ ಎಲ್ಲ, ಕೃಷ್ಣನ ದಯೆ ಎಲ್ಲ ಹಾಗೆ ನಡೆದಿದೆ, ನಿಶ್ಚಿಂತೆ ಇನ್ನೂ ನಡೆ ಹಾಗೆ ಅನುಗ್ರಹ ಮಾಡಿ ಅಂತ ಕೇಳಿದಾಗ ನಾರದರು ಭಾರಿ ಖುಷಿಯಾಯಿತು. ಈಗ ದೊಡ್ಡವರು ಬಂದ ಕಾಲಕ್ಕೆ ಅವರಿಂದ ಹೇಗೆ ಪ್ರಯೋಜನ ಪಡೆಯಬೇಕು ಅಂತ ಧರ್ಮರಾಜ ತೋರಿಸ್ತಾನೆ, ದೊಡ್ಡವರು ಹೇಗೆ ಜನಗಳಿಗೆ ಎನ್ಲೈಟನ್ ಮಾಡಬೇಕು ಅಂತ ನಾರದರು ತೋರಿಸ್ತಾರೆ. ಹೋದಾಗ ನಾರದಿಂದ ಪ್ರಶ್ನೆ ಕೇಳೋ ಮೂಲಕ ಏನ್ ಮಾಡ್ತಾರೋ ಅವರು, ಆಗ ನಮಗೆ ಅರ್ಥ ಆಗೋದು, ದೊಡ್ಡವರು ಬಂದ ಕೇಳ್ತಾರೆ, ಹುಷಾರಾಗಿರ್ಬೇಕು ನಾವು ಅಂತ ಎಚ್ಚರಿಕೆ ಬರುತ್ತಾಗ. ಎಷ್ಟೊಂದು ಹೋಮ್ವರ್ಕ್ ಮಾಡ್ತಾನೆ ಹೇಳ್ಬಿಡ್ತಾನೆ ಮೇಷ್ಟು, ಮರು ದಿವಸ ಆಯ್ತಾ ಅಂತ ಕೇಳೋದೇ ಇಲ್ಲ, ನಾಲ್ಕು ದಿವಸ ಕೇಳ್ತಾರೆ ಅರ್ಥ ಆಗಿಬಿಡುತ್ತೆ, ಹೋಮ್ವರ್ಕ್ ಕೊಡ್ತಾನೆ ಅಷ್ಟೇ, ಯಾರಿಗೂ ಕೇಳೋದಿಲ್ಲ ಅಂತೇಳಿ ಮಾಡೋ ಬಿಟ್ಬಿಡ್ತಾನೆ. ನಿನ್ನದು ಮಾಡಿದ್ರೆ ಅಂತ ಕೇಳಿ ಆಗ ಶುರು ಮಾಡ್ತಾರೆ, ಎರಡು ದಿವಸ ಮರುಸು ಮಾಡದೇ ಇದ್ದು ಆಮೇಲೆ ಮಾಡ್ಕೊಂಡ್ಬಿಡ್ತಾನೆ. ಓ ಮೇಷ್ಟು ಕೇಳೇ ಕೇಳ್ತಾರೆ, ಯಾರು ಕೇಳ್ತಾರೆ ಅನ್ನೋ ಭಾವನೆ ಬರಬಾರದು. ದೊಡ್ಡವರು ಇರೋದೇ ಅದಕ್ಕೋಸ್ಕರ. ನಾರದರು ತಮ್ಮ ಜವಾಬ್ದಾರಿಯನ್ನು ತಾವು ನಿರ್ವಹಣೆ ಮಾಡ್ತಾರೆ, ಧರ್ಮರಾಜ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾನೆ. ಆಮೇಲೆ ಒಂದು ಪ್ರಸ್ತಾಪ ಮಾಡ್ತಾನೆ, ಸ್ವಾಮಿ ನನ್ನ ಸಭೆಯಲ್ಲಿ ನೋಡಿ ಹೊಸ ಸಭೆ ಇದು, ಒಂದು ಮಯಾಸುರ ಕಟ್ಟಿಕೊಟ್ಟಿದ್ದಾನೆ, ಕೃಷ್ಣ ಪರಮಾತ್ಮ ಕಟ್ಟಿಸಿಕೊಟ್ಟಿದ್ದಾನೆ, ತಾವೆಲ್ಲ ಲೋಕ ಕಂಡವರು, ಎಷ್ಟೋ ಸಭೆಗಳನ್ನು ಕಂಡಿದ್ದೀರಿ, ಆದ್ದರಿಂದ ಒಂದು ನನಗೆ ಗೊತ್ತಿದೆ, ಭೂಲೋಕದಲ್ಲಿ ಇಂಥ ಸಭೆ ಇಲ್ಲ ಅಂತ ಮಯಾನೇ ಹೇಳಿಬಿಟ್ಟಿದ್ದಾನೆ. ಆಗಲೇನು ಕೃಷ್ಣ ಆರ್ಡರ್ ಕೊಟ್ಟಿರೋದೇ ಹಾಗೆ, ಎಂಥ ಸಭೆ ಕೊಟ್ಟು ಭೂಲೋಕದ ಸಭೆ ಇರಬಾರದು, ಕೃಷ್ಣರ ದ್ವಾರಕ್ಕೆ ಎಕ್ಸೆಪ್ಷನ್, ಅದು ಬಿಟ್ಟು ಇನ್ನೊಂದು ಸಭೆ ಅಂತ ಇರಬಾರದು. ಭೂಲೋಕಿಂತ ಸಭೆ ಇಲ್ಲ, ನೀವು ತ್ರಿಲೋಕ ಸಂಚಾರಿಗಳಾದ್ದರಿಂದ ನಿಮ್ಮ ಸಂಚಾರದೊಳಗೆ ಇಂಥ ಸಭೆ ಕಂಡಿದ್ದೀರಾ ಅಂತ ಕೇಳೋದು. ಮನೆ ಕಟ್ಟಿಸೋರು ಸ್ವಭಾವ ಪದ್ಧತಿ, ನಮ್ಮ ಮನೆ ಹೇಗಿದೆ ಅಂತ ಕೇಳೋದು ಅಭ್ಯಾಸ ಅದು. ಅದು ಎಷ್ಟೇ ಕಚಡ ಇದ್ರು ಬೆಸ್ಟ್ ಅಂತ ಹೇಳಿದ್ರೆ ಅದು ಸಮಾಧಾನ ಆಗೋದು. ಪಾಪ ಪದ್ಧತಿ ಧರ್ಮ ಹೇಳಿ ಕೇಳಿ ಚೆನ್ನಾಗಿದೆ, ಕೇಳಬೇಕಾ? ಅದ್ಭುತವಾದ ಸಭೆ ಅದು, ಎಲ್ಲ ಸಭೆ ನೋಡಿದ್ದೀರಲ್ಲ, ಯಾವ ಸಭೆ ಹೇಗಿದೆ ಹೇಳ್ತೀರಾ ಅಂತ ಕೇಳ್ತಾರೆ. ಮಹಾಭಾರತದಿಂದ ಅದು ಬಹಳ ಅಪೂರ್ವವಾದ ಭಾಗ ಅದು. ಅಂದರೆ ಇನ್ನು ನಮಗೆ ಚಂದ್ರ ಆ ಗ್ರಹಗಳು ಹೊರನೋಟ ಕಂಡೇ ನಾವು ಆಶ್ಚರ್ಯಪಟ್ಟಿದ್ದೇವೆ. ಆಯಾ ಲೋಕಗಳಿಗೆ ಹೋಗಿ ಬಂದ ವರದಿಯನ್ನು ನಾರದರು ಒಪ್ಪಿಸ್ತಾ ಇದ್ದಾರೆ. ಈಗ ಅಷ್ಟ ದಿಕ್ಪಾಲಕರ ಸಭೆಯನ್ನ ನಾರದ ವರ್ಣನೆ ಮಾಡ್ತಾ ಇದ್ದಾರೆ. ಆ ಭಾಗಕ್ಕೆ ಉಪಪರ್ವ ಅದು ಒಂದು, ಲೋಕಪಾಲ ಸಭಾಖ್ಯಾನ ಪರ್ವ ಅಂತಾನೆ ಅದಕ್ಕೆ ಹೆಸರು. ಲೋಕಪಾಲ ಸಭಾಖ್ಯಾನ ಪರ್ವ, ಎಂಟು ದಿಕ್ಕಿನ ಸಭೆಗಳು. ಇಂದ್ರ ಪೂರ್ವ ದಿಕ್ಕಿಗೆ, ಅಗ್ನಿ ಆಗ್ನೇಯ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ, ಪಶ್ಚಿಮಕ್ಕೆ ವರುಣದೇವರು, ವಾಯುವ್ಯಕ್ಕೆ ರಾಶಿಕ ಮರುತ್ತು, ಅನಂತರ ಉತ್ತರಕ್ಕೆ ಇಬ್ಬರು ಚಂದ್ರ ಮತ್ತು ಕುಬೇರ, ಈಶಾನ್ಯಕ್ಕೆ ಸ್ವತಃ ರುದ್ರದೇವರು, ಮೇಲೆ ಬ್ರಹ್ಮದೇವರು ಸತ್ಯಲೋಕದವರು, ಕೆಳಗಡೆ ಶೇಷದೇವರು ನಾಗಲೋಕದವರು. ಹತ್ತು ವಿಧವಾದಂತಹ ದಿಕ್ಪಾಲಕರಿದ್ದಾರೆ. ಅನೇಕ ನಾಲ್ಕು ದಿಕ್ಕು ಗೊತ್ತಿರೋದೇ ಪುಣ್ಯ. ಇನ್ನು ಎಂಟು ದಿಕ್ಕು ತಿಕ್ಕೊಂಡ್ರೆ ಅದಾಗಲೇ ಒಂದೇ ಕ್ಲಾಸ್ಗಳು, ಹಿಂದೆ ಒಂದೇ ಕ್ಲಾಸ್ ಯಾವ ಕ್ಲಾಸ್ ಹೇಳ್ಕೊಳ್ಳೋದಿಲ್ಲ ಪಾಪ. ಹಿಂದೆ ಒಂದು ನಾ ಎರಡು ಮೂರು ಕ್ಲಾಸ್ ಓದೋ ಹೊತ್ತು ಇಷ್ಟೆಲ್ಲ ಪಾಯಪಾಠ ಮಾಡಿಸ್ಬಿಡ್ತಿದ್ರು ಪಾಪ. ಹಳ್ಳಿಯ ಮೇಷ್ಟ್ರಗಳೆಲ್ಲ ಪ್ರಭವ ವಿಹೋವ ಶುಕ್ಲ ಪ್ರಮೋದ ಎಲ್ಲ ಹೇಳ್ಬಿಡ್ತಿದ್ರು. ಜ್ಯೋತಿಷಿಗಳು ಬಿಟ್ಟು ಬೇರೆ ಬರೋದೇ ಇಲ್ಲ ಅಷ್ಟರ ಮಟ್ಟಿಗೆ. 27 ನಕ್ಷತ್ರ ಹೇಳೋದಕ್ಕೆ ಬರೋದಿಲ್ಲ, ಸೂರ್ಯ ಭರಣಿ ಕೃತಿಕಾರ ಒಳ್ಳೆ ಜನಕ್ಕೆ ಬರೋದಿಲ್ಲ, ಬಹಳ ಜನಕ್ಕೆ ಅದೆಲ್ಲ ಹಿಂದಿನ ಕಾಲಕ್ಕೆ ಪಾಯಪಾಠ ಆಗಿಬಿಡ್ತಾ ಇತ್ತು. ಎರಡನೇ ಮೂರು ಕ್ಲಾಸ್ ಹೊತ್ತಿಗೆ ಇವಿಷ್ಟು ಬಾಯಲ್ಲಿರ್ತಿದ್ರು ಪಾಪ. ಚೈತ್ರ ವೈಶಾಖ ಆಮೇಲೆ ಮೇಷ ವೃಷಭ ಎಲ್ಲವೂ ಪಾಯಪಾಠ ಮಾಡಿಸ್ತಿದ್ರು. ಎಂಟು ದಿಕ್ಕು, ನಾಲ್ಕು ಪ್ರಧಾನ ದಿಕ್ಕುಗಳು, ನಾಲ್ಕು ಉಪದಿಕ್ಕುಗಳು, ಒಂದು ಮೇಲೆ ಒಂದು ಕೆಳಗೆ. ಸಂಧ್ಯಾ ಇದೆಲ್ಲ ಗೊತ್ತಿಲ್ಲ, ಸಂಧ್ಯಾ ವಂದನೆ ಮಾಡಲಿಕ್ಕೆ ಬರೋದಿಲ್ಲ. ಪ್ರತಿನಿತ್ಯ ಸಂಧ್ಯಾ ವಂದನೆ ಕಾಲಕ್ಕೆ ಅಲ್ಲಿರೋ ದೇವತೆಗಳಿಗೆಲ್ಲ ನಮಸ್ಕಾರ ಅಂತ ಹೇಳ್ತಾನೆ ಮನುಷ್ಯ. ಆ ರೀತಿ ಹೇಳೋದ್ರಿಂದ ಅಷ್ಟು ದಿಕ್ಕಿನಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅವರು. ಆದ್ರಿಂದ ಸುಖವಾಗಿ ಮನುಷ್ಯ ಓಡಾಡಲಿಕ್ಕೆ ಸಾಧ್ಯ. ಎಂಟು ದಿಕ್ಕಿನ ದೇವತೆಗಳು ಮೇಲೆ ಮತ್ತು ಕೆಳಗೆ. ದಶದಿಕ್ಪಾಲಕರನ್ನ ಯಾವಾಗ ಮನುಷ್ಯ ಸ್ತೋತ್ರ ಮಾಡ್ತಾನೆ ಪ್ರತಿನಿತ್ಯದಲ್ಲಿ, ಅವನಿಗೆ ಯಾವ ದಿಕ್ಕಿನಲ್ಲೂ ಆಪತ್ತು ಬರೋ ಸಂಭವ ಇಲ್ಲ. ಪ್ರತಿ ದಿಕ್ಕಿನಲ್ಲಿ ಯಶಸ್ಸು ಬರಲೇಬೇಕು. ಅದಕ್ಕೇನೆ ಕುರಿಯಾದನ್ನೆನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಎಂಥ ಆಪತ್ಕಾಲ ಬಂದರೂ ಕೂಡ ಸಂಧ್ಯಾ ವಂದನೆ ಮಾತ್ರ ಬಿಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಎಂಥ ಆಪತ್ಕಾಲ ಬೇಕಾದರೂ ಬರಲಿ, ಆ ಸಂಧ್ಯಾ ವಂದನೆಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೋ ಗೊತ್ತೇನು. ಸ್ನಾನ ಮಾಡ್ಲಿಕ್ಕೆ ಆಗಲಿಲ್ಲ ಹೋದಲ್ಲೋ ಪರವಾಗಿಲ್ಲ, ಸ್ನಾನ ಮಾಡಿದ್ರೆ ಸಂಧ್ಯಾ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಹೊಸ ವಿಷಯ, ಇನ್ನು ಮೇಲೆ ಪರವಾಗಿಲ್ಲ ಬಿಡಿ, ಸ್ನಾನ ಮಾಡೋ ಕರ್ಕೊಂಡಿದ್ವಿ, ಸ್ನಾನ ಮಾಡಿದ್ರೆ ಮಾಡಕ್ಕೆ ಬರುತ್ತಾ ಅಂತ ಕೇಳಿದ್ರೆ, ಈ ರೋಗಿಗಳಿಗೆ ಸ್ನಾನ ಮಾಡಕ್ಕೆ ಭಾರಿ ಕಷ್ಟ ಇರುತ್ತೆ. ಆದ್ರೂ ಸಂಧ್ಯಾನ್ನ ಬಿಡಬೇಡಿ, ಈ ಒದ್ದೆ ಬಟ್ಟೆ ಮೈ ಒರೆಸ್ಕೊಂಡ್ಬಿಡಿ, ಸಂಧ್ಯಾನ್ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ಅದು ಇಲ್ಲದೆ ಹೋದ್ರೆ ಪ್ರೋಷ್ಣೆ, ಅಪವಿತ್ರ ಪವಿತ್ರೋವ, ಪ್ರೋಷ್ಣೆ ಮಾಡ್ಕೊಂಡು ಮಾಡಿ. ಇದು ದೇವ ಪೂಜೆಗೆಲ್ಲ ಬರೋದಿಲ್ಲ ಇದು, ಒಂದು ಸಂಧ್ಯಾ ಒಂದೇ ಮಿನಿಮಮ್. ಆದ್ದರಿಂದ ಅಷ್ಟಾದ್ರೂ ಮಾಡಿ ಮಾಡಿ ಅಂತ ಹೇಳ್ತಾರೆ. ನಿಮಗೇನು ನೀರೇ ಇಲ್ಲ ಹೋದಲ್ಲ ಅರ್ಘ್ಯ ಕೊಡ್ಲಿಕ್ಕೆ, ಎಲ್ಲ ಹೇಳ್ಕೊಳ್ಳಿ, ನೀರೇ ಇಲ್ಲ ಹೋದಲ್ಲಿ ಯೋಚನೆ ಮಾಡಬೇಡಿ, ಬರೀ ಕೈಲಿ ಕೃಷ್ಣ ಕೊಟ್ಬಿಡಿ, ಭೂರ್ಭುವ ಸ್ವಾಮಿ ಹೀಗೆ ಕೊಡಿ, ಅದು ಅರ್ಘ್ಯ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಸಂಧ್ಯಾ ವಂದನೆ ಕಂಪಲ್ಸರಿ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ದಶೆ ದಿಕ್ಕುಗಳನ್ನು ತಿಳ್ಕೊಳ್ತಕ್ಕ ಸದವಕಾಶ. ಧರ್ಮರಾಜ 10 ದಿಕ್ಕಿಗೆ ಹೋದವನು ನಾನು, ಅದೆಲ್ಲ ವರ್ಣನೆ ಮಾಡ್ತಾರೆ ಅಂತ ಶುರು ಮಾಡ್ತಾರೆ. ಅಷ್ಟೊಂದು ವರ್ಣನೆ ಮಾಡ್ತಾರೆ, 10 ಸಭೆಗಳು ಹೇಗಾಗಿತ್ತು, ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ಪ್ರಜೆಗಳು, ಯಾವ್ಯಾವ ಅದಕ್ಕೆ ದಿಕ್ಪಾಲಕರು, ಅಲ್ಲಿ ಸಭೆಯ ವೈಲಕ್ಷಣ್ಯ ಏನು, ಅಲ್ಲಿರ್ತಕ್ಕಂಥ ಭಗವದ್ ರೂಪ ಯಾವುದು ಹೇಳ್ತಾರೆ, ಮುಖ್ಯವಾಗಿ ಯಾವ ರೂಪದ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅವರು, ಅದಿಷ್ಟರ ಪಟ್ಟಿ ಕೊಡ್ತಾರೆ. ಭಾಗವತ ಪಂಚಮಸ್ಕಂದದೊಳಗೆ ಯಾವ್ಯಾವ ಖಂಡದಲ್ಲಿ ಯಾವ್ಯಾವ ಭಗವದ್ ರೂಪಗಳ ಆರಾಧನೆ ನಡೆದಿದೆ ಅಂತ ಅಲ್ಲಿ ಹೇಳುತ್ತಾರೆ. ಕಿಂಪುಷ್ಠಖಂಡದಲ್ಲಿ ಹನುಮಂತ, ಹರಿವರ್ಷಖಂಡದಲ್ಲಿ ಪ್ರಹ್ಲಾದ, ಹರಿವರ್ಷಖಂಡದಲ್ಲಿ ನರಸಿಂಹದೇವರು, ಇಲ್ಲಿ ರಾಮದೇವರು, ಎಲ್ಲ ಪಟ್ಟಿಯನ್ನು ಕೊಡ್ತಾ ಹೋಗ್ತಾರೆ. ಈ ಮಹಾಭಾರತದ ಈ ಭಾಗದೊಳಗೆ ಯಾವ್ಯಾವ ದೇವತೆಗಳ ಸಭೆಯಲ್ಲಿ ಯಾವ್ಯಾವ ಭಗವದ್ ರೂಪದ ಚಿಂತನೆ ನಡೆದಿದೆ ಎಂಬುದನ್ನ ಪೂರ್ವತೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಇಂದ್ರದೇವರ ಸಭೆಯಲ್ಲಿ ಸಾಕ್ಷಾತ್ ಉಪೇಂದ್ರ ನಾಮಕ ಪರಮಾತ್ಮ ಆರಾಧಿತನಾಗಿದ್ದಾನೆ. ವಾಮನ ರೂಪಿ ಪರ ಉಪೇಂದ್ರ ಅಂದ್ರೆ ಒಂದೇ, ವಾಮನ ಅಂದ್ರೆ ಒಂದೇ, ಉಪೇಂದ್ರ ರೂಪದ ಪರಮಾತ್ಮ ಅಲ್ಲಿ ಆರಾಧಿತನಾಗಿದ್ದಾನೆ. ಅಲ್ಲಿ ದೇವತೆಗಳೇ ಅಲ್ಲೇ ಸಭಾಸದನಗಳು, ದೇವತೆಗಳೇ ಸಭಾಸದನಗಳು, ಅದೇ ಹರಿಶ್ಚಂದ್ರ ರಾಜನು ಇದ್ದಾನೆ ಅಂತ ಹೇಳಿದರು. ಆಮೇಲೆ ಅಗ್ನಿ ದಿಕ್ಕನ್ನು ವರ್ಣನೆ ಮಾಡ್ತಾ ಸಾಕ್ಷಾತ್ ಪರಶುರಾಮ ದೇವರಲ್ಲಿದ್ದಾರೆ. ಯಮದಿಕ್ಕನ್ನು ವರ್ಣನೆ ಮಾಡ್ತಾ ದಕ್ಷಿಣ ದಿಕ್ಕನ್ನು ವರ್ಣನೆ ಮಾಡಬೇಕಾದ್ರೆ ದಕ್ಷಿಣ ದಿಕ್ಕಿನೊಳಗೆ ಯಮದೇವರ ಸಭೆ ಉಂಟು, ಯಮದೇವರೇ ಅದಕ್ಕೆ ಅಧಿಪತಿಗಳು. ಅಲ್ಲಿ ಆರಾಧಿತವಾದ ಭಗವದ್ ರೂಪ ಶ್ರೀರಾಮರೂಪ ಅಂತ ಹೇಳುತ್ತಾರೆ. ಯಮದೇವರು ಪೂಜೆ ಮಾಡತಕ್ಕಂಥ ರೂಪ ರಾಮರೂಪ. ಅದಕ್ಕೆ ಪುರಂದರದಾಸರು ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಹೇಳಬೇಕಾದ್ರೆ, ರಾಮನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಯಮನ ಭಯ ಇಲ್ಲ. ಯಾಕೆ ಯಮದೇವರು ಪೂಜೆ ಮಾಡದೇ ಆ ರೂಪ, ಆದ್ದರಿಂದ ಅನುಗ್ರಹ ತಕ್ಷಣ ಅವರು ಅನುಗ್ರಹ ಮಾಡಿಬಿಡ್ತಾರೆ, ರಕ್ಷಣೆ ಮಾಡಿಬಿಡ್ತಾರೆ ಅಂತ ಅರ್ಥ. ಅದು ಮತ್ತಿನ್ನೊಂದು ಅಂಶವನ್ನು ಹೇಳುತ್ತಾರೆ. ಅಲ್ಲಿ ಒಂದು ರಾಮರೂಪ ಇಲ್ಲ, ಎರಡು ರಾಮರೂಪಗಳು ಉಂಟು. ರಾಮದ್ವಯ ಸುದೈವತಂ ಅಂತ ಕರೆದಿದ್ದಾರೆ. ರಾಮದ್ವಯ ಸುದೈವತ ಅಂದರೆ ಪರಶುರಾಮ ರೂಪನೂ ಅಲ್ಲೂ ಉಂಟು, ಈ ದಾಶರಥಿ ರಾಮರೂಪನೂ ಉಂಟು. ರಾಘವ ರಾಮನೂ ಇದ್ದಾನೆ, ಪರಶುರಾಮನೂ ಇದ್ದಾನೆ. ಇಬ್ಬರನ್ನು ಕೂಡ ಯಮದೇವರು ನಿತ್ಯ ಪೂಜೆ ಮಾಡ್ತಾರೆ ಅಂತ, ಸಭೆಯಲ್ಲಿ ಪೂಜೆ ಮಾಡ್ತಾರೆ. ಬರೀ ವಿಗ್ರಹಗಳನ್ನಲ್ಲ, ಭಗವಂತ ಸಾಕ್ಷಾತ್ ರೂಪದಿಂದ ಅವರಿಗೆ ದರ್ಶನ ಕೊಟ್ಟು ಪೂಜೆ ಸ್ವೀಕಾರ ಮಾಡ್ತಾರಂತೆ. ಅದರ ವೈಶಿಷ್ಟ್ಯ ವರ್ಣಲೋಕದ ಪಶ್ಚಿಮ ದಿಕ್ಕಿನ ಈ ವರ್ಣದೇವರಿಂದ ಆರಾಧಿತನಾಗಿ ಸಾಕ್ಷಾತ್ ಮತ್ಸ್ಯರೂಪಿಯಾದ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ವರುಣ ಮತ್ಸ್ಯಮೂರ್ತಿ, ಮತ್ಸ್ಯ ನೀರಲ್ಲೇ ಇರೋದಾದ್ರಿಂದ ಮತ್ಸ್ಯಮೂರ್ತಿಯಾದ ಶ್ರೀಹರಿ ವರುಣ ಸಭೆಯಲ್ಲಿ ಪೂಜಿತನಾಗಿದ್ದಾನೆ. ಇದೇ ರೀತಿ ಇಲ್ಲಿ ಕುಬೇರನಿಂದ ಆರಾಧಿತನಾಗ್ತಾನೆ. ಈಶಾನ್ಯ ದಿಕ್ಕಿನ ನರಸಿಂಹದೇವರು ಸಂಕಷ್ಟ ನಾಮಕ ಭಗವಂತ ನರಸಿಂಹ ರೂಪದಿಂದ ರುದ್ರದಿಂದ ಆರಾಧಿತನಾಗಿದ್ದಾನೆ. ಅಲ್ಲಿ ವೈಭವಗಳಿಷ್ಟೆಲ್ಲ ಹೇಳ್ತಾ ಹೋಗ್ತಾರೆ. ಅದಿಷ್ಟು ಭಾರಿ ದೊಡ್ಡ ಭಾಗ, ಅದೆಲ್ಲ ಹೇಳೋದಕ್ಕೆ ತುಂಬಾ ಅಸಾಧ್ಯವಾದ ಭಾಗ. ಅಷ್ಟೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಯಮದೇವರ ಸಭೆಯನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ಅಲ್ಲಿ ಎಲ್ಲಾ ರಾಜರುಗಳು ಇದ್ದಾರೆ ಅಂತ ಹೇಳಿದರು. ಎಲ್ಲಾ ರಾಜರುಗಳು ಯಮಸಭೆಯಲ್ಲಿದ್ದಾರೆ. ಸ್ವಲ್ಪ ಜನ ಗಾಬರಿ ಆಗುತ್ತೆ, ರಾಜರೆಲ್ಲ ಯಮಲೋಕಕ್ಕೆ ಹೋಗ್ತಾರೆ ಅಂತ ಆಗಿಬಿಡುತ್ತೆ. ಇವತ್ತಿನ ರಾಜರು ನೋಡಿದ್ರೆ ಬಹುಶಃ ಅದು ಖರೆ ಅಂತ ಅನಿಸುತ್ತೆ. ಇವತ್ತಿನ ರಾಜರ ರಕ್ಷಣೆ ನೋಡಿಬಿಟ್ರೆ ಯಮಲೋಕಕ್ಕೆ ಹೋಗುವ ಸಂಭವನೇ ಜಾಸ್ತಿ ಎನಿಸಿಬಿಡುತ್ತಾರೆ. ಅಂತೂ ರಾಜರು ಯಮಲೋಕದಲ್ಲಿದ್ದಾರೆ, ಭಾರಿ ಅಪೂರ್ವವಾದ ಇನ್ಫಾರ್ಮೇಶನ್ ಅದು ಅಂತ. ಆದರೆ ಈ ಬಾಂಧಾತ ಅನಹುಷ ಅಂಬರೀಷ ಸಾಗ ಇವರೆಲ್ಲ ಯಮಲೋಕಕ್ಕೆ ಹೋಗಿರೋದು ಹೌದು, ಯಮಲೋಕಕ್ಕೆ ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗಿಲ್ಲ, ಯಮದೇವರ ಸಭೆ ಮೆಂಬರ್ಸ್ ಆಗಿ ಕೂತಿದ್ದಾರೆ ಅಂತ ಹೇಳುತ್ತಾರೆ. ಯಮಸಭೆಯಲ್ಲಿ ಅವರೆಲ್ಲ ಕೂಡ ಯಾಕೆ ಗೊತ್ತೇರು, ರಾಜರು ಯಮಲೋಕಕ್ಕೆ ಯಾತಕ್ಕೆ ಹೋಗ್ತಾರೆ ಅಂತ ಕೇಳಿದರೆ, ಒಳ್ಳೆ ಆಳಿ ಇರ್ತಾರೆ, ಇಲ್ಲಿ ಭೂಲೋಕವನ್ನು ಪಾಲಿಸಿರ್ತಾರೆ. ಯಮದೇವರು ಪಾಲಿಸೋರಾದ್ರಿಂದ ಲಾಂಡ್ ಆರ್ಡರ್ ಅವ್ರ ಕೈಲಿರೋದು, ಲಾಂಡ್ ಆರ್ಡರ್ ಸರಿಯಾಗಿ ಇವರು ನಡೆಸಿದ್ರೆ ಯಮದೇವರು ತಮ್ಮ ಸಭೆಯ ಸದಸ್ಯರನ್ನ ಸ್ವೀಕಾರ ಮಾಡ್ತಾರಂತ. ಅವರನ್ನು ತಮ್ಮ ಸಭೆಯಲ್ಲಿ ಅವರಿಗೆ ಅಧಿಕಾರ ಕೊಟ್ಟು ತುಂಬಿದ ಸಭೆಯಲ್ಲಿ ಕೂಡಿಸಿಕೊಂಡು ಗೌರವವನ್ನು ಕೊಡಿಸ್ತಾರಂತೆ. ಅದವರ ವೈಶಿಷ್ಟ್ಯ, ಎಲ್ಲಾ ರಾಜರು ಅಲ್ಲಿದ್ದಾರೆ ಅಂತ ಹೇಳಿಬಿಟ್ರು. ಅದನ್ನು ಕೇಳ್ತಾ ಹೇಳಿದ್ರು, ಅಲ್ಲಿ ನಿಮ್ಮಪ್ಪ ಪಾಂಡುರಾಜ ಕೂಡ ಇದ್ದಾನೆ ಅಂತ ಹೇಳಿದ್ರು. ನಿಮ್ಮಪ್ಪ ಪಾಂಡುರಾಜ ಕೂಡ ಇದ್ದಾನೆ. ಧರ್ಮರಾಜ ಭಾರಿ ಗಮನಿಸಿ ಕೇಳ್ತಾ ಇದ್ದಾನೆ, ಅವರ ಅಪ್ಪನ ಹೆಸರು ಬೇರೆ ಬಂತಲ್ಲ, ಭಾರಿ ಖುಷಿಯಾಗೋಯ್ತು. ಇವತ್ತು ಅಪ್ಪನ ಆಸ್ತಿ ಪಾಸ್ತಿ ಬಗ್ಗೆ ಮನುಷ್ಯ ಯೋಚನೆ ಮಾಡ್ತಾನೆ, ಅವರ ಅಪ್ಪನ್ನೇ ಕಂಡು ಬಂದವರು ಇದ್ದಾರೆ, ಎಷ್ಟು ಭಾಗ್ಯ ಆತನಿಗೆ. ಬೇರೆ ದೇಶಕ್ಕೆ ಹೋದವರು ಇಲ್ಲಿಯವರೆ ಅಕಸ್ಮಾತ್ ಹೋಗಿ ಇವ್ರ ತಂದೆ ತಾಯಿ ನೋಡಿ ಬಂದ ಅಂತ ಕೇಳಿದರೆ ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಅದೇನು ಹೇಳಿದ್ರು ಅಂತ ಅಷ್ಟೇ ಕೇಳೋ ಪದ್ಧತಿ ಅದು. ಒಂದು ಏನು ಹೇಳಿದ್ರು ತಕ್ಷಣ ಏನಾರು ಹೇಳಿದ್ರ, ಇದು ಸಹಜವಾದ ಪ್ರವೃತ್ತಿ. ಪಾಂಡುರಾಜ ಇದ್ದಾರೆ, ನೋಡಿದೆ, ಮಾತಾಡಿಸೂ ಬಂದೆ ಅಂತ ಹೇಳಿಬಿಡುತ್ತ. ನೋಡಿ ಮಾತಾಡಿಸಿ ಬಂದೆ. ಈ ಭಾಗ ಓದಿದ್ರೆ ಗೊತ್ತಾಗತ್ತಾಗ ಜೀವ ಸಾವು, ಜೀವಕ್ಕೆ ಸಾವಿಲ್ಲ, ದೇಹ ಸಾಯುತ್ತೆ ಹೊರತು ಜೀವ ಸಾಯೋದಿಲ್ಲ. ಪಾಂಡರಾಜನ ದೇಹ ಹೋಯ್ತು, ಪಾಂಡರಾಜ ಇದ್ದೇ ಇದ್ದಾನೆ, ಮರುತ್ತಾಗತ್ತೆ ಇದ್ದೇ ಇದ್ದಾನೆ. ಭಗವದ್ಗೀತೆಯಲ್ಲಿ ಬಂತಲ್ಲ, ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಪ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಅರ್ಜುನ, ಎಲ್ಲ ಜೀವರು ನಿತ್ಯ ಅಂತ ಭಗವಂತ ಹೇಳಿಬಿಟ್ಟಿದ್ದಾರೆ. ಸಾವು ದೇಹಕ್ಕೆ ಹೊರತು ಜೀವಕ್ಕಲ್ಲ ಅನ್ನೋದು ಶಾಸ್ತ್ರದ ಸಂದೇಶ. ಅದಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ, ರಾಮದೇವರ ಪರಮಾತ್ಮ ದಶರಥ ರಾಜ ಸ್ವರ್ಗಸ್ಥನಾಗಿಬಿಟ್ನಲ್ಲ, ರಾಮಾಯಣದ ಕೊನೆಗೆ ಯುದ್ಧ ಮುಗಿತಲ್ಲ, ಆಗ ರಾಮದೇವರು ದಶರಥನ ಕರೆಸಿದ್ರಂತಲ್ಲಿ, ದಶರಥ ಬಂದನಂತಾಗ. ಸೊ ದಶರಥ ಸತ್ತಿದ್ದು ದೇಹ ಹೊರತು ದಶರಥನಲ್ಲ. ತದಾ ಮೃತಾನ್ ರಾಘವ ಆಣಿನಾಯ, ಎಲ್ಲ ಮೃತರನ್ನು ಕರೆಸಿಬಿಟ್ಟು ದಶರಥನನ್ನು ಕರೆಸಿ ಅಲ್ಲಿ ವೈಭವವನ್ನು ತೋರಿಸಿ ಮತ್ತೆ ವಾಪಸ್ ಕಳಿಸಿಕೊಟ್ಟಂತೆ. ಸತ್ ಮೇಲೆ ಜೀವ ಬದುಕಿದ್ದಾನೆ ಅಂತಾಯ್ತು. ಇಲ್ಲಿ ಧರ್ಮರಾಜ ತನ್ನ ತಂದೆಯನ್ನು ನೋಡಿ ಬಂದ ನಾರದರಿಂದ ವಿಷಯ ತಿಳ್ಕೊತಾ ಇದ್ದಾನೆ. ಭಾರಿ ಖುಷಿಯಾಗೋಯ್ತು, ನನ್ನ ತಂದೆಯನ್ನು ನೋಡಿ ಬಂದಿದ್ದೀರಿ, ಏನು ಸಂದೇಶ ಹೇಳಿದ ನಮ್ಮಪ್ಪ ಅಂತ ಕೇಳುತ್ತಾರೆ. ಅದರ ಜೊತೆಗೆ ಬಹಳ ಆಸಕ್ತಿ ಒಂದು ಪ್ರಶ್ನೆ ಕೇಳುತ್ತಾ, ನಾವೇನು ಗಮನಿಸಿರೋದಿಲ್ಲ, ಧರ್ಮರಾಜ ಗಮನಿಸಿ ಕೇಳುತ್ತಾರೆ. ಸ್ವಾಮಿನಿ ವರ್ಣನೆ ಮಾಡ್ತಾ ಮಾಡ್ತಾ ಎಲ್ಲಾ ರಾಜರುಗಳು ಕೂಡ ಯಮಸಭೆಯಲ್ಲಿದ್ದಾರೆ ಅಂತ ಹೇಳಿದರೆ, ಅಸ್ಮತ್ಪಿತ ನಮ್ಮ ತಂದೆ ಪಾಂಡುರಾಜನ ಅಲ್ಲೇ ಇದ್ದಾನೆ ಅಂತ ಹೇಳಿದರೆ ಸರಿ ಹೋಯ್ತು, ಅದು ಯೋಚನೆ ಇಲ್ಲ. ಆದರೆ ನೀವು ಇಂದ್ರಸಭೆ ವರ್ಣನೆ ಮಾಡಬೇಕಾದ್ರೆ ಎಲ್ಲ ದೇವತೆಗಳಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಹರಿಶ್ಚಂದ್ರಶ್ಚ ಭೂಮಿಪಹ, ಹರಿಶ್ಚಂದ್ರ ರಾಜ ಇದ್ದಾನೆ ಅಂತ ಹೇಳಿದ್ರಿ. ನನಗೆ ಈಗ ಸ್ವಲ್ಪ ಪ್ರಶ್ನೆ ಸಂಶಯ ಬರ್ತಾ ಇದೆ ಅಂತ ಕೇಳಿದ್ರು. ನಮ್ಮಪ್ಪನೂ ಒಬ್ಬ ರಾಜ, ಹರಿಶ್ಚಂದ್ರನು ಒಬ್ಬ ರಾಜ, ನಮ್ಮಪ್ಪ ರಾಜನಾದರೂ ಕೂಡ ಯಮಸಭೆಯಲ್ಲಿ ಹಾಕಿದ್ದಾನೆ, ಆತ ಇದಾದರೂ ಕೂಡ ಅಲ್ಲಾಕೆ ಅದರಲ್ಲಿಲ್ಲ. ಈಗ ನಮ್ಮಪ್ಪನಿಗಂತ ಒಳ್ಳೆ ಜಾಗ ಯಾಕೆ ಸಿಕ್ಕಿಲ್ಲ ಅಂತ ಕೇಳುತ್ತಾನೆ. ಎಷ್ಟರ ಮಟ್ಟಿಗೆ ಧರ್ಮರಾಜ ಗಮನಿಸಿದ್ದಾನ ಮಾತನ್ನ, ನಮ್ಮ ತಂದೆಗೆ ಅಲ್ಲಿ ಹೋಗ್ಲಿಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ, ಒಂದೇ ಕ್ವಾಲಿಫಿಕೇಶನ್, ಇವ್ರು ಯಾಕೆ ಅಲ್ಲಿ ಕೆಲಸ ಮಾಡ್ತಾರೆ, ಇವ್ರ ಯಾಕೆ ಇಲ್ಲಿ ಕೆಲಸ ಮಾಡ್ತಾರೆ, ಇವ್ರಿಗೆ ಯಾಕೆ ಆ ಪೋಸ್ಟ್ ಸಿಗ್ಲಿಲ್ಲ ಅಂತ ಕೇಳಿದ್ರೆ, ಹಾಗೋ ಹಾಗೆ ನಮ್ಮಪ್ಪ ದೊಡ್ಡ ರಾಜ, ಒಳ್ಳೆ ಧಾರ್ಮಿಕವಾಗಿ ಬದುಕಿದ್ದಾನೆ, ಅವನಿಗೆ ಯಮಸಭೆಯಲ್ಲಿ ಅಷ್ಟೇ ಉಳ್ಕೊಂಡು, ಇಂದ್ರದೇವರು ಯಮದೇವರಿಂದ ಭಾರಿ ದೊಡ್ಡವರು ಅಂತ ಗೊತ್ತೀಗ. ಅಂದ್ಮೇಲೆ ಇಂದ್ರ ಸೇವೆಯಲ್ಲಿ ಇದ್ದಾನೆ ಬೆನಿಫಿಟ್ ಜಾಸ್ತಿ, ಈಗಾಗಲೇ ಅಮೆರಿಕಾಗೆ ಹೋಗ್ತಾನೆ ಬೆನಿಫಿಟ್ ಜಾಸ್ತಿ ಅಂದ್ಕೊಳ್ತಾ ಇರ್ತದಲ್ಲ, ಆ ಟೈಪ್ ಅದು. ಅಂದ್ರೆ ಇಂದ್ರ ಸೇವೆಯಲ್ಲಿ ಒಳ್ಳೆ ಬೆನಿಫಿಟ್ ಜಾಸ್ತಿ ಅಂದಮೇಲೆ ಅಲ್ಲಿಗೆ ಯಾಕೆ ನಮ್ಮಪ್ಪ ಹೋಗಲಿಲ್ಲ, ಹೋಗಿ ಯಾವ ರಾಜರು ಹೋಗಿಲ್ಲ ಅಂದ್ರೆ ಯೋಚನೆ ಇರಲಿಲ್ಲ, ಹರಿಶ್ಚಂದ್ರ ಒಬ್ಬನೇ ಆತಕ್ಕೆ ಹೋದ ಹಾಗಿದ್ರೆ, ಹರಿಶ್ಚಂದ್ರ ಒಬ್ಬನೇ ಆತಕ್ಕೆ ಹೋದ ಅಂತ ಹೇಳಿದ ತಕ್ಷಣ ನಾರದ ಹೇಳಿದ್ರಂತೆ, ರಾಜಸೂಯ ಕೃತೋನ್ನತಿಂ, ಹರಿಶ್ಚಂದ್ರ ರಾಜ ಒಬ್ಬ ಯಾತಕ್ಕೆ ಹೋದ ಅಂದ್ರೆ ಆ ರಾಜಸೂಯಾಗವನ್ನು ಮಾಡಿದ್ದ, ಅದಕ್ಕೆ ಇಂದ್ರ ಸಭೆಗೆ ಹೋಗೋ ಅರ್ಹತೆ ಬಂತು, ಆದ್ದರಿಂದ ಬೇರೆ ಯಾರು ಮಾಡಿಲ್ಲ, ಅವ್ರು ಯಾರು ಹೋಗಲಿಲ್ಲ, ಹರಿಶ್ಚಂದ್ರ ರಾಜ ಮಾಡಿದ್ದ ಅದಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ. ಈಗ ಧರ್ಮರಾಜನಿಗೆ ಗಮನ ಬರ್ತಾ ಇದೆ, ಓ ರಾಜಸೂಯಾಗ ಮಾಡಿದವರು ಇಂದ್ರ ಸಭೆಗೆ ಹೋಗ್ತಾರೆ, ಬೇರೆ ಯಾರಿಗೆ ಇಂದ್ರ ಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ರಾಜರುಗಳಿಗೆ ಅಂತ ಗೊತ್ತಾಯ್ತು. ತಕ್ಷಣ ಕೇಳ್ತಾರೆ, ಸ್ವಾಮಿ ಹಾಗಿದ್ರೆ ನಮ್ಮಪ್ಪನು ಕೂಡ ಇಂದ್ರ ಸಭೆಗೆ ಹೋಗ್ಬೇಕಲ್ಲ, ಏನು ಮಾಡೋಣ ಅಂದ್ರೆ, ಪಿತೃಗಳ ಉದ್ಧಾರ ಮಾಡೋದು ಅಂದ್ರೆ ಹಾಗೆ, ವಂಶೋದ್ಧಾರಕ ಅಂತ ಕರೀತಾರಲ್ಲ ಹಾಗೆ, ಮಕ್ಕಳು ಮಾಡತಕ್ಕಂತ ಪುಣ್ಯ ಕಾರ್ಯ ಪಿತೃಗಳನ್ನ ಮೇಲಕ್ಕೆತ್ತುತ್ತೆ, ಆ ಅಕಸ್ಮಾತ್ ಮಾಡದೆ ಹೋಗಿಬಿಟ್ರೆ, ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ಭಗವದ್ಗೀತೆಯಲ್ಲಿ ಮೇಲೆ ಹೋಗೋದು ಬೇಡ, ಇದ್ದಲ್ಲಿ ಬಿದ್ದು ಹೋಗಿಬಿಡ್ತಾರೆ ಅಂತ ಹೇಳುತ್ತಾರೆ. ಇನ್ನು ಸಕಾಲಕ್ಕೆ ಅವರು ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ಹೋದರೆ ಅವನು ಒಳ್ಳೆ ಲೋಕದಲ್ಲಿ ಇರಲೇ ಸಾನ್ಸಸ್ಸೇ ಇಲ್ಲ, ನರಕಾದಿ ಅನರ್ಥಕ್ಕೆ ಗುರಿಯಾಗಿ ಬಿಡುತ್ತಾನೆ. ಧರ್ಮರಾಜ ಕೇಳಿದ, ನಮ್ಮಪ್ಪ ಇಂದ್ರಲೋಕ ಹೋಗಬೇಕಾ, ನಾನೇನು ಮಾಡಬೇಕಾಗಿದ್ರೆ? ಆಗ ನಾರದರು ಹೇಳುತ್ತಾರೆ, ಅದನ್ನು ಹೇಳೋದಕ್ಕೆ ನಾನು ಬಂದಿದ್ದು, ನಿಮ್ಮಪ್ಪ ಹೇಳ್ಕಳಿಸಿದ್ದು ಅದೇ ಮಾತನ್ನೇನೆ, ಅದನ್ನು ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳಿದರು. ಏನು ಸ್ವಾಮಿ ಅಂದರೆ, ನಿಮ್ಮಪ್ಪ ಹೇಳಿದ್ದಾನೆ ನಾನು ಇಂದ್ರ ಸಭೆಗೆ ಹೋಗಬೇಕಾಗಿದೆ, ರಹಸ್ಯಾಗ ನಾನು ಮಾಡಿಲ್ಲ, ಆದರೆ ನನ್ನ ಮಕ್ಕಳಿಗೆ ಹೇಳು ನೀನು ಹೋಗಿ ಹೇಳಿ ನಾರದರೆ, ಅವರು ನನ್ನ ಪರ ರಹಸ್ಯಾಗ ಮಾಡಿದರೆ ನಾನು ಅಲ್ಲಿಗೆ ಹೋಗ್ತೇನೆ, ಆ ಕೆಲಸ ಮಾಡಿ ಅಂತ ಹೇಳಿದ್ದಾನೆ. ನನ್ನಲ್ಲಿ ಅದು ಮಾಡೋದು ನನ್ನ ಕೈಲಿ ಆಗಿರಲಿಲ್ಲ, ನನ್ನ ಮಕ್ಕಳು ಭಾರಿ ಸಮರ್ಥರಿದ್ದಾರೆ, ಕೃಷ್ಣನಂತಹ ಸಾಕ್ಷಾತ್ ದೇವರಿದ್ದಾರೆ, ಭೀಮಾದಿಗಳಿದ್ದಾರೆ, ಇನ್ನೇನು ಧರ್ಮರಾಜನಿಗೆ ಕಷ್ಟ ಇದೆ, ಆತನ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಬಂದಿದ್ದೇನೆ, ರಾಜಸೂಯಾಗವನ್ನು ಮಾಡು ಅಂತ ಹೇಳಿದರೆ. ಧರ್ಮರಾಜ ಅದನ್ನು ಹೇಳದೆ ಹೋಗಿದ್ರು ಕೂಡ ಮಾಡೋ ಪೈಕಿ, ಯಾಕಂದ್ರೆ ಅಪ್ಪನಲ್ಲಿ ಕಳಿಸಬೇಕು ಅಂತ ಐಡಿಯಾ ಇತ್ತು ಆತನಿಗೆ. ಆತನ ಹೇಳಿದ ಮೇಲೆ ಅಂತೂ ಮುಗಿದೋಯ್ತು. ಈಗ ಒಂದು ಕಡೆಗೆ ತಂದೆ ಮೇಲೆ ಹೋಗೋದು ತನಗಬೇಕು, ತಂದೆ ಅಪ್ಪಣೆ ಮಾಡಿ ಆಗಿಬಿಟ್ಟಿದೆ, ಭಾರಿ ಸಂಭ್ರಮ ಆಯಿತು ಧರ್ಮರಾಜನಿಗೆ, ಆ ಕೆಲಸ ನಾನು ಮಾಡಬೇಕು. ಇಲ್ಲಿದ್ರಿಂದ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ, ಯಾರು ಹಿರಿಯರು ಕೆಲವು ಕೆಲಸಗಳನ್ನು ಮಾಡದೆ ಮೃತರಾಗಿ ಬಿಟ್ಟಿದ್ದರೆ ಅವರ ಪರ ಮಕ್ಕಳು ಮಾಡಿದರೆ ಅದು ಅವರಿಗೆ ತಲುಪುತ್ತೆ ಅಂತ ಹೇಳಿದುಕೊಳ್ಳೆ ದುಷ್ಟಾಂತ. ಈ ಭಾಗ ನೋಡಿದವರಿಗೆ ಸಂದೇಶ ಕೊಡ್ತಿದ್ದಾರೆ, ವೇದವ್ಯಾಸರೇ ಸಂದೇಶ ಕೊಡ್ತಾ ಇದ್ದಾರೆ, ನಿನ್ನ ತಂದೆಯ ಪರವಾಗಿ ನೀವು ಧರ್ಮರಾಜ ಮಾಡಿದರೆ, ಪಾಂಡವರು ಮಾಡಿದರೆ, ಧರ್ಮ ಪಾಂಡುರಾಜನಿಗೆ ಮುಟ್ಟಿ ಆತ ಮೇಲೆ ಹೋಗ್ತಾನೆ. ಕೆಲವು ವ್ರತಗಳನ್ನು ವಿಷ್ಣು ಪಂಚಕಾರ್ಯಗಳನ್ನ ಮಾಡಲೇಬೇಕು, ಋಷಿ ಪಂಚಮಿ ಅಂತೂ ಸ್ತ್ರೀಯರು ಮಾಡಲೇಬೇಕು, ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನ್ ಮಾಡಬೇಕಾಗ, ಅವ್ರ ಮಕ್ಕಳು ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅವ್ರ ಗಂಡು ಮಕ್ಕಳು ಮಾಡಬಹುದು, ಇದು ಭಾರಿ ವಿಶೇಷ. ಮತ್ತೆ ಋಷಿ ಪಂಚಮಿಯನ್ನು ಗಂಡು ಮಕ್ಕಳು ಮಾಡಬಹುದು, ತಾಯಿ ಪರವಾಗಿ, ತಾಯಿ ಮಾಡ್ಲಿಕ್ಕೆ ಆಗದೆ ಹೋಗಿದ್ದೆ ಅದು ಮಧ್ಯೆ ಅರ್ಧ ಮಾಡಿ ಹೋಗಿದ್ರೆ ಪೂರ್ತಿ ಮಾಡೋ ಅಧಿಕಾರ ಮಕ್ಕಳಿಗೆ ಕೊಟ್ಟು. ಇನ್ನು ವಿಷ್ಣು ಪಂಚ ಕಾರ್ಯಗಳನ್ನ ಮಾಡಿರೋದಿಲ್ಲ, ಅವ್ರ ಪರ ಇವ್ರು ಮಾಡಬಹುದು. ಮತ್ತೆ ಏಕಾಶ್ಚರ್ಯ ಹಾಗೆ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಇವ್ರ ಪರ ಯಾಕೆ ಬರಬೇಕು? ಅವ್ರ ಪರ ಮತ್ತೆ ಮಾಡೋದಾಗಿದ್ರೆ ಇವ್ರ ಪರ ಮಾಡೋದು ಯಾರು ಈ ಮಧ್ಯೆ? ಅದ್ರೆ ಅವರೇ ಮಾಡಬೇಕಾದ ವ್ರತ ಇದು. ಉಳಿದದ್ದನ್ನೆಲ್ಲ ಅನಿವ ಅಥವಾ ಬದುಕಿ ತಾಯಿ ಬದುಕಿದ್ದಾಳೆ ಅಂತ ತಿಳ್ಕೊಬೇಡ. ಆದ್ರೆ ಮಾಡೋ ಚಾನ್ಸಸ್ಸೇ ಇಲ್ಲ ಪಾಪ. ಪ್ಯಾರಾಲಿಸಿಸ್ ಹಾಗೂ ಬೆಡ್ ರಿಡನ್ ಮಾಡ್ಲಿಕ್ಕೆ ಬರೋದಿಲ್ಲ, ಆಗ ಮಕ್ಕಳು ಮಾಡಬಹುದು. ಇಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಅದಕ್ಕೊಳ್ಳೆಯ ದೃಷ್ಟಾಂತ ಈ ಧರ್ಮರಾಜ ಪಾಂಡುರಾಜರ ಪ್ರಸಂಗ. ನೀನು ಮಾಡು ಅಂತ ಹೇಳಿದ ತಕ್ಷಣ ನಾರದ ಎಷ್ಟು ಹೇಳಿದ್ದು ಹೊರಟು ಬಿಟ್ಟು ಧರ್ಮ ಅದೇ ವಿಚಾರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ತಮ್ಮದನ್ನೆಲ್ಲ ಸೇರಿಸಿದ, ಸಭೆಯನ್ನ ನಡೆಸ್ತಾ ಇದ್ದಾನೆ. ನಾರದರಿಗೆ ಹೇಳಿದ್ದಾರೆ, ನಮ್ಮ ತಂದೆಯ ಸಂದೇಶ ಹೀಗಿದೆ, ನಾವೆಲ್ಲ ಏನು ಮಾಡೋಣ, ರಾಜಯಾಗ ಮಾಡಬೇಕು ಅಂತ ಅನಿಸ್ತಾ ಇದೆ, ಏನಂತೀರಿ ಅಂದ್ರೆ ಅವಶ್ಯ ಮಾಡಬೇಕು. ಭೀಮಸೇನ, ಅರ್ಜುನ, ನಕಲ, ಸಹದೇವ ಎಲ್ಲರೂ ಕೂಡ ಸಭೆ ಮಂತ್ರಿ ಎಲ್ಲರೂ ಒಪ್ಕೊಂಡು ಬಿಡ್ತಾರೆ, ರಾಜಯಾಗ ಮಾಡಲೇಬೇಕು ಅಂತ ತೀರ್ಮಾನವಾಯಿತು. ಇನ್ನೇನು ಮಾಡೋಣ ಅಂತ ಹೇಳಿದ ತಕ್ಷಣ ಧರ್ಮರಾಜನ ಎಂಥ ಸಂಸ್ಕಾರ ಇತ್ತು ಗೊತ್ತೇನು? ಎಲ್ಲ ಸರಿ ತೀರ್ಮಾನ ಮಾಡಿ ಆಯ್ತು, ಆದರೆ ಇದು ಕೊನೆ ತೀರ್ಮಾನ ನಮ್ಮದಲ್ಲ, ಕೃಷ್ಣನದಾಗಬೇಕು ಅಂತ ಹೇಳುತ್ತಾನೆ. ಕೃಷ್ಣ ಹೇಳಬೇಕು, ನಾವು ಮಾಡಬೇಕು. ಅದು ಕೃಷ್ಣನ ಕರೆಸೋಣ, ಕೃಷ್ಣನ ಕೇಳೋಣ, ಆಮೇಲೆ ಮಾಡೋಣ ಅಂತ ಹೇಳುತ್ತಾನೆ. ಇದಕ್ಕೆ ವಿಷ್ಣು ಪ್ರೇರಣೆಯ ಅಂದ್ರೆ ಇದೇನು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಆತನಿಗೆ ಕೃಷ್ಣ ಡೈರೆಕ್ಟ್ ಆಗಿ ಸಿಕ್ತಿದ್ದ, ಕೃಷ್ಣನಿಂದ ತಿಳ್ಕೊಂಡ್ಬಿಟ್ಟ. ಆದ್ರೆ ಇವತ್ತು ನಮಗೆ ದೇವ್ರು ಡೈರೆಕ್ಟ್ ಆಗಿ ಸಿಗೋದಿಲ್ವಲ್ಲ, ಅದಕ್ಕೆ ಜ್ಞಾನಿಗಳ ಮೂಲಕ ತಿಳ್ಕೊಳ್ಳೋದು, ಗ್ರಂಥಗಳ ಮೂಲಕ ತಿಳ್ಕೊಳ್ಳೋದು ದಾರಿ, ಅದು ಬೇರೆ ದಾರಿ ಇಲ್ಲ. ಕನ್ಸರ್ನ್ ಅಧಿಕಾರಿನೇ ಗೊತ್ತಿದ್ರೆ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತಾನೆ ಏನ್ ಮಾಡ್ಬೇಕು ಅಂತ. ಗೊತ್ತಿಲ್ಲದೆ ಹೋದ್ರೆ ಆರ್ಡರ್ ಕಾಪಿ ಎಲ್ಲ ತೆಗಿತಾ ಕೊಡ್ಬೇಕಾಗತ್ತೆ, ಅಥವಾ ತಿಳಿದವ್ರನ್ನ ಯಾರು ಬೇರೆಯವ್ರಿಗೆ ಕೇಳಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿನೇ ಗೊತ್ತಿದ್ರೆ ಸಮಸ್ಯೆನೇ ಇಲ್ಲ. ಮತ್ತು ಕೃಷ್ಣನ ಸಂಪರ್ಕ ಮಾಡ್ತಕ್ಕ ದೊಡ್ಡ ಭಾಗ್ಯ ಅವರಿಗಿತ್ತು. ಕೃಷ್ಣನ ಒಂದು ಮಾತು ಕೇಳೋಣ, ಕೃಷ್ಣನ ಅನುಮತಿ ತಗೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಕೃಷ್ಣನ ಕರ್ಕೊಂಡು ಬರಲಿಕ್ಕೆ ಅಂತ ರಥ ಕಳಿಸ್ತಾ ಇದ್ದಾರೆ. ಕೃಷ್ಣನ ಕರ್ಕೊಂಡು ಬಾ ಅಂತೇಳಿ ಸಾರಥಿಯನ್ನು ಕರೆದು ರಥವನ್ನು ಕೊಟ್ಟು ಚಿನ್ನದ ರಥದಲ್ಲಿ ಕೃಷ್ಣನ ಕರ್ಕೊಂಡು ಬಾ ಅಂತ ಕಳಿಸಿದರಂತೆ. ಅವನ ಆ ಕಡೆ ಹೋಗ್ತಾ ಇದ್ದಾನೆ, ದ್ವಾರಕೆಗೆ ಮುಟ್ತಾನೆ, ಕೃಷ್ಣನ ಬಳಿಗೆ ಹೋಗ್ತಾನೆ. ಕೃಷ್ಣ, ಧರ್ಮರಾಜ ಮೊದಲಾದ ಪಾಂಡವರೆಲ್ಲ ವಿಜ್ಞಾಪನೆ ಮಾಡಿದ್ದಾರೆ, ನೀನು ಬರಬೇಕಂತೆ. ವಿಶೇಷ ರೀತಿಯಲ್ಲಿ ಅವರ ಒಂದು ದೊಡ್ಡ ಒಂದು ವಿಷಯಕ್ಕೆ ತೀರ್ಮಾನ ಕೊಡಬೇಕಂತ ಹೇಳಿದ ತಕ್ಷಣ ಅಷ್ಟೊತ್ತಿ ಸರಿಯಾಗಿ ಮತ್ತೊಬ್ಬ ದೂತ ಅಲ್ಲಿಗೆ ಬರ್ತಾನೆ ಕೃಷ್ಣನ ಹತ್ರ. ಈ ದೂತ ಹೋಗಿ ಕೇಳಿಕೊಂಡ, ಇನ್ನೊಬ್ಬ ದೂತ ಅಲ್ಲಿಗೆ ಬಂದ. ಆ ದೂತ ಯಾರು ಅಂದ್ರೆ, ಜರಾಸಂಧನ ಹತ್ತಿರ 22,800 ಜನ ರಾಜರುಗಳು ಬಂದಿಗಳಾಗಿ ಸಿಕ್ಕಾಕೊಂಡಿರ್ತಾರೆ ಅವನ ಕೈ. ಜರಾಸಂಧ ಎಂತ ಮಹಾಪಾಪಿ ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. 22,800 ರಾಜರುಗಳನ್ನ ರಾಜಕುಮಾರನ ಹಿಡಿದು ಬಿಟ್ಟು ಜರಾಸಂಧ ತನ್ನ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ. ಇದು ಇಟ್ಟಿದ್ದು ಮೊದಲನೇದು. ಎರಡನೇದು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿಲ್ಲ, ಒಂದು ಸಮಯದಲ್ಲಿ ಎಲ್ಲರ ಬಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾನೆ. 22,800 ಜನಗಳನ್ನ ಬಲಿ ಕೊಡಬೇಕು ಅಂತ ಅವನ ಸಂಕಲ್ಪ. 8 ಜನಗಳು ಬಂದಿಗಳಾಗಿದ್ದರಂತೆ. ಅವರೆಲ್ಲ ಇನ್ನೊಂದು ಆಶ್ಚರ್ಯ, ಬರೀ ರಾಜರುಗಳಲ್ಲ, ಅವರೆಲ್ಲ ಕೃಷ್ಣನ ಮಾವಂದಿರ ಹೆಚ್ಚು ಜನ ಅದರಲ್ಲೆಲ್ಲ. 16,108 ಜನ ಅಂತ ಇದ್ರಲ್ಲ, 16,100 ಬೇರೆ ಇದ್ದಾರಲ್ಲ, ಅವರೆಲ್ಲ ರಾಜಕುಮಾರರುಗಳು, ರಾಜರುಗಳೆಲ್ಲ, ಅವರ ಪುತ್ರಿಯರೆಲ್ಲ ಕೂಡ ಅವರು ಸಂಬಂಧಪಟ್ಟವರು, ಅವರೆಲ್ಲರೂ ಸೇರಿದ್ದಾರೆ. ಉಳಿದ ರಾಜರು ಸೇರಿದ್ದಾರೆ, ಹೆಚ್ಚು ಜನ ಕೃಷ್ಣನ ಮಾವಂದಿರೇನೆ. ಅವರೆಲ್ಲ ದೂತನನ್ನು ಕರೆದು ಎಲ್ಲ ಪರಸ್ಪರ ತೀರ್ಮಾನ ಮಾಡಿ ಜರಾಸಂಧನಿಗೆ ಗೊತ್ತಾಗದಂತೆ ಒಬ್ಬ ದೂತನನ್ನು ಕರೆದು ಕೃಷ್ಣನಿಗೆ ಸಂದೇಶ ಕಳಿಸಿದ್ದಾರೆ. ಆ ದೂತ ಬಂದಿದ್ದಾನೆ, ಕೃಷ್ಣ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು, ಜರಾಸಂಧನ ಬಂಧನದಿಂದ ನಮ್ಮನ್ನೆಲ್ಲ ಪಾರು ಮಾಡಬೇಕು, ಇವನ್ನ ಬಲಿ ಕೊಡ್ತಾ ಇದ್ದಾನೆ, ನಮ್ಮನ್ನ ಉಳಿಸಬೇಕು ಅಂತ ಅವರು ಬಂದ್ರೆ. ಇಬ್ಬರು ಕೊಟ್ಟಾಯ್ತು, ಪಾಂಡವರ ಕಡೆಯಿಂದ ಒಬ್ಬ ದೂತ, ಅವ್ರ ಕಡೆಯಿಂದ ಒಬ್ಬ ದೂತ, ಇಬ್ಬರು ಕೂಡ ನಮ್ಮಲ್ಲಿ ಬಂದು ರಕ್ಷಣೆ ಮಾಡಬೇಕು ಅಂತ. ಇಲ್ಲಿ ಯಜ್ಞಕ್ಕೋಸ್ಕರ ಇವರ ಆಹ್ವಾನ, ಅಲ್ಲಿ ರಕ್ಷಣೆಗೋಸ್ಕರ ಅವರ ಆಹ್ವಾನ. ಕೃಷ್ಣ ಏನ್ ಮಾಡಿದನಂತಾಗ, ಮಹಾಭಾರತ ಭಾಗವತಗಳು ಯಾತಕ್ಕೆ ಓದಬೇಕು ಅಂದ್ರೆ ಗೊತ್ತಾಗ್ತದೆ. ಕೃಷ್ಣ ಏನ್ ಮಾಡಿ ಸಭೆ ಸೇರಿ, ತಕ್ಷಣ ಸಭೆ ಸೇರಿಸಿದಂತೆ. ಕೃಷ್ಣ ಮೀಟಿಂಗ್ ಮಾಡ, ಸಾಮಾನ್ಯ ಕಾಲೇಜಿಂದ ಏನೇ ಪ್ರಸಂಗ ಬಂದರೂ ಇಮಿಡಿಯೇಟ್ ಮೀಟಿಂಗ್ ಮಾಡಿ ಎಲ್ಲರ ಒಪಿನಿಯನ್ ಸಂಗ್ರಹ ಮಾಡಬೇಕಾದ ಧರ್ಮ ಅದು. ಒಂದು ದೊಡ್ಡ ಸಭೆ ಸೇರಿಸಿದ್ದಾರೆ, ಬಲರಾಮದೇವರು, ಉದ್ಧವ, ಪ್ರದ್ಯುಮ್ನ, ಏನೇ ದೊಡ್ಡವರೆಲ್ಲ ಸೇರಿಬಿಟ್ಟಿದ್ದಾರೆ. ತುಂಬಿದ ಸಭೆಯಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ, ನಾನು ಏನು ಮಾಡಲಿ ಈಗ ಅಂತ ಕೇಳಿದಂತೆ ಕೃಷ್ಣ. ನಾನು ಏನು ಮಾಡಲಿ ಈಗ, ಒಂದು ಕಡೆಯಿಂದ ಪಾಂಡವರು ಹೇಳ್ಕಳಿಸಿದ್ದಾರೆ, ಮತ್ತೊಂದು ಕಡೆಯಿಂದ ಇವರು ಹೇಳ್ಕಳಿಸಿದ್ದಾರೆ, ನಾನು ಯಾವ ಕಡೆ ಒಂದು ಕಡೆ ಹೋಗ್ಬೋದಲ್ಲ, ಯಾವ ಕಡೆ ಹೋಗಲಿ ಅಂತ ಕೇಳ್ತಾನೆ ಕೃಷ್ಣ. ಕೃಷ್ಣ ಯಾಕೆ ಕೇಳಬೇಕು ಇವತ್ತೆ? ಅನಂತ ರೂಪದ ಕೃಷ್ಣ, ಅಲ್ಲೊಂದು ರೂಪ ಇಲ್ಲೊಂದು ರೂಪ ತೊಳ್ಬೋದು ಹೋಗ್ತಿತ್ತು ಅಲ್ಲಿಗೆ. 16,108 ರೂಪದಿಂದ 8 ಜನ ಪತ್ನಿಯರ ಜೊತೆ ಇದ್ದ ಕೃಷ್ಣನಿಗೆ ಎರಡು ಕಡೆ ಹೋಗೋದು ಬಹಳ ಕಷ್ಟ ಇತ್ತಾ? ಆದರೆ ಲೋಕದೃಷ್ಟಿಯಲ್ಲಿ ಹೇಗೆ ವರ್ತಿಸಬೇಕು ಭಗವಂತ ತೋರಿಸ್ತಾರೆ. ಯಾವ ಕಡೆ ಹೋದ್ರೆ ಒಳ್ಳೆಯದು ಹೇಳಿ ಅಂತ ಕೇಳಿದ್ದೇನೆ. ಎಲ್ಲ ಒಬ್ಬರನ್ನು ಹೇಳ್ತಾ ಹೋಗ್ತಾರೆ. ಕೆಲವರು ಜರಾಸಂಧನ ಕಡೆ ಹೋಗಿ ಅವನನ್ನು ಕೊಂದುಬಿಟ್ಟು ಇವರು ಬಿಡಿಸೋದೇ ಧರ್ಮ ಅಂತ ಕೆಲವರು ಹೇಳಿದ್ದಾರೆ. ಕೆಲವರೆಲ್ಲ ಕೂಡ ಇಲ್ಲ ಇಲ್ಲ, ಪಾಂಡವರು ಭಾರಿ ಬೇಕಾದವರು, ಅವ್ರ ಕಡೆ ಹೋದ್ರೆ ಒಳ್ಳೆಯದು ಅಂತ ಇವರು ಹೇಳುತ್ತಾರೆ. ಕೃಷ್ಣ ಎಲ್ಲರ ಒಪಿನಿಯನ್ ಕೇಳುತ್ತಾರೆ. ಸಭೆ ಹೇಗೆ ನಡೆಸಬೇಕು ಕೃಷ್ಣ ತೋರಿಸಿಕೊಡ್ತಾರೆ. ಸಭೆ ನಡೆಸಬೇಕು, ಎಲ್ಲರಿಗೂ ಫ್ರೀ ಮಾತಾಡಿ ಬಿಟ್ಟು ಬಿಡಬೇಕು. ಏನೆಲ್ಲ ಮಾತಾಡ್ತಾರೆ ನೋಡಿಬಿಟ್ಟು ಯಾವುದು ಎಲ್ಲ ಸರ್ವಸಮ್ಮತವಾಗುತ್ತೋ ಜಗದ ಹಿತವಾಗುತ್ತೋ ಅದನ್ನು ಅನುಸರಿಸಬೇಕಾದ ಧರ್ಮ. ಇದು ಮೀಟಿಂಗ್ ಕಾನ್ಸೆಪ್ಟ್ ಬಂದಿದ್ದೆ ಹಾಗೆ. ಕೃಷ್ಣ ಪಂತ ದೊಡ್ಡ ಒಂದು ಸಭೆಯನ್ನು ತೀರ್ಮಾನ ಮಾಡಿ ಅದರಲ್ಲಿ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾನೆ. ಕೊನೆಯ ತೀರ್ಮಾನ ತಂದೇನೆ, ಈ ಮತ್ತೆ ಕೊನೆಯ ತೀರ್ಮಾನ ತಂದೇನೆ. ಕೃಷ್ಣ ಹೇಳ್ತಾನೆ, ನಾನು ಈಗ ಮೊದಲು ಪಾಂಡವರ ಕಡೆಗೇನೆ ಹೋಗ್ತೇನೆ, ಆಮೇಲೆ ಈ ಬಿಡಿಸೋ ಕೆಲಸ. ಇಲ್ಲಿ ಕೃಷ್ಣ ಈ ಮೂಲಕ ತೋರಿಸ್ತಾರೆ, ಅವರೆಲ್ಲ ಮಾವಂದರು, ಮಾವಂದರಿಗಿಂತ ಕೃಷ್ಣನಿಗೆ ಭಕ್ತರು ಪ್ರಿಯವಾಯಿತು ಅಂತ ತೋರಿಸ್ತಾರೆ. ಕೃಷ್ಣ ಭಕ್ತ ವತ್ಸಲ, ಸಂಬಂಧ ಕೃಷ್ಣ ನೋಡೋದಿಲ್ಲ. ಅದು ಹೆಣ್ಣು ಕೊಟ್ಟು ಮಾವಂದರು ಅಂದ್ರೆ ಟಾಪ್ ಪ್ರಯಾರಿಟಿ ಕೊಡಬೇಕಾಗಿತ್ತು, ಕೃಷ್ಣ ಕೊಡಲಿಲ್ಲ. ಅದರ ಇಲ್ಲಿ ಮುಖ್ಯ ಭಕ್ತರು ಪ್ರಧಾನವಾದ್ದರಿಂದ ಪಾಂಡವರ ಹತ್ರ ಹೋಗ್ತೇನೆ ಮೊದಲನೇದು. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಅಂದ್ರೆ, ಇವರು ಯಜ್ಞಕ್ಕೆ ಕರೀತಾ ಇದ್ದಾರೆ, ಅವರು ಬಿಡುಗಡೆಗೆ ಕರೀತಾ ಇದ್ದಾರೆ. ಯಜ್ಞ ಎಂಬುದು ದೇವತೆಗಳ ಕೆಲಸ, ಯಜ್ಞದಿಂದ ಆರಾಧನೆ ದೇವತೆಗಳು, ಇದು ಭೂಲೋಕದ ಕೆಲಸ. ದೇವತೆಗಳ ಕೆಲಸಕ್ಕೆ ಯಾವಾಗಲೂ ಪ್ರಾಧಾನ್ಯ ಕೊಡಬೇಕು. ವಿವಾಹ ಮೊದಲಾದ ಏನೇ ನಡೆದರೂ ಕೂಡ ಮೊದಲು ದೇವರ ಸಮಾರಣೆ ಅಂತ ಮೊದಲು ಮಾಡೋದು ಪದ್ಧತಿ. ದೇವ ಕಾರ್ಯಕ್ಕೆ ಆದ್ಯತೆ ಕೊಡಬೇಕಾದ್ದರಿಂದ, ದೇವ ಕಾರ್ಯ ಯಜ್ಞವಾದ್ದರಿಂದ ಅಲ್ಲಿಗೆ ಹೋಗಬೇಕು. ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಕೊಡ್ತಾನೆ ಕೃಷ್ಣ, ಪಾಂಡವರು ಯಜ್ಞಕ್ಕೆ ಏನು ಕರೆದಿದ್ದಾರೆ ಅವರು ಅದರ ಪ್ರಕಾರ ರಾಶಿಯಾಗ ಆಗಬೇಕು. ಇವರೆಲ್ಲ ಏನು ಬೇಡ್ಕೋತಾ ಇದ್ದಾರೆ ಅದರ ಪ್ರಕಾರ ಜರಾಸಂದರಿಂದ ಇವ್ರು ಬಿಡಿಸ್ಬೇಕು. ನಾನೀಗ ಇವ್ರು ಬಿಡಿಸಲಿಕ್ಕೆ ಅಂತ ಹೋದರೆ ಬಿಡಿಸೋ ಕೆಲಸ ಅಷ್ಟೇ ಆಗತ್ತೆ, ಪಾಂಡವರ ಹತ್ರ ಯಜ್ಞಕ್ಕೆ ಅಂತ ಹೋದರೆ ಎರಡು ಕೆಲಸ ಆಗತ್ತೆ. ಏನು ರಾಶಿಯಾಗ ಮಾಡಬೇಕಾದ್ರೆ ಎಲ್ಲ ರಾಜರನ್ನು ಗೆಲ್ಲಲೇಬೇಕು. ಜರಾಸಂದ ಒಬ್ಬ ರಾಜ, ಅದ್ರ ಪಾಠ ಆದ್ರೆ ಮುದೋಗಿಬಿಡುತ್ತೆ. ಮತ್ತೆ ಯಜ್ಞಕ್ಕೆ ಹೋದಾಗ ಇದು ಕವರ್ ಆಗುತ್ತೆ, ಇಲ್ಲದ್ರೆ ಯಜ್ಞ ಕವರ್ ಆಗೋದಿಲ್ಲ. ಅದು ಯಾವ ರೀತಿ ಯೋಚನೆ ಮಾಡಿ, ದೂರಕ್ಕೆ ಹೋದ ಕಾಲಕ್ಕೆ ಮಧ್ಯದ ಭಾಗ ಕವರ್ ಆಗುತ್ತೆ, ಇದು ಕವರ್ ಆಗುತ್ತೆ. 1,000 ರೂಪಾಯಿ ಇದೆ ಅಂದ್ರೆ 10 ರೂಪಾಯಿ ಇದೆ ಅಂತ ಗ್ಯಾರಂಟಿ. 10 ರೂಪಾಯಿ 1,000 ರೂಪಾಯಿ ಇಲ್ಲ. ಯಾವುದು ದೊಡ್ಡದು ಅದಕ್ಕೆ ಮಹತ್ವ ಕೊಡಬೇಕು. ಇಲ್ಲಿ ಹೋಗಿ ಎರಡು ಕೆಲಸ ಒಟ್ಟಿಗೆ ಆಗೋದ್ರಿಂದ ಸೇವೆ ಬರೆಸಿ, ಹತ್ತೋದಕ್ಕೆ ಬರೆಸಿಬಿಟ್ರೆ ರಾಯರ ಸೇವೆ ಆಯ್ತು ಅಂದ್ರೆ ಊಟ ಆಯ್ತು ಎರಡೆರಡು. ಕೆಲವು ಪಂಚಾಮೃತ ಭಾಷೆ ವಿಶ್ ಕಳಿಸಿ ಕೊಟ್ಟು ಕಳಿಸಿಬಿಡ್ತಾರೆ ಪಾಪ. ಪಂಚಾಮೃತ 2 ಸೌಟು ಕೊಡ್ತಾರೆ, 2 ಉದಾಹರಣೆ ಕೊಡ್ತಾರೆ. ಇದಾದ್ರೆ ಫುಲ್ ಊಟನೇ ಆಗುತ್ತೆ. ಆದ್ರಿಂದ ಯಾವ್ದು ಮಾಡಿದ್ರೆ ಸೇವೆ ಬರೆಸೋ ಸುಮ್ಸನೆ ಬರೆಸೋದಿಲ್ಲ. ಎಷ್ಟು ತಲೆ ಎಷ್ಟು ಜನ ಲೆಕ್ಕ ಹಾಕ್ತಾರೋ, ಇಷ್ಟು ಜನ ಪ್ಲಸ್ ಊಟ ಅಂತ ನೋಡಿಬಿಡ್ತಾರೆ, ಅದಕ್ಕೆ ತಕ್ಕಂತೆ ಸೇವೆ ಬರೆಸ್ತಾರೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಇಷ್ಟು ವೇಸ್ಟ್ ಆಯ್ತಲ್ಲ ಅಂತ ಬರುತ್ತಾರೆ ಪಾಪ. ಜನ ಸಿಗದೆ ಹೋಗ್ಬಿಟ್ರೆ ಅಕಸ್ಮಾತ್ ಆಗಿ, ಅಯ್ಯೋ ಫಜೀತಿ ಆಯ್ತಲ್ಲ, ಎಕ್ಸ್ಟ್ರಾ 6 ಜನ ಬರೀ 4 ಜನ ಹೋಗ್ಬಿಟ್ಟು ಎರಡು ಉಳ್ಕೊಂಡ್ಬಿಡ್ತಾರಲ್ಲ ಹಾಗೆ ಅಂತ ಮನಸ್ಸೆಲ್ಲ ಕೊರಿತಾ ಇರುತ್ತೆ. ಬಾಯಲ್ಲಿ ಹೇಳ್ಬಿಟ್ಟು ಹೇಳದೆ ಹೋದ್ರೂ ಕೂಡ ಸೈಕಾಲಜಿ ಅದು ಒಂದು. ಇದು ನಮ್ಮ ಸೈಕಾಲಜಿ, ಹಾಗೆ ಶಾಸ್ತ್ರದಲ್ಲಿ ಹಾಗಲ್ಲ. ಯಾವ್ದು ಮಾಡಿ ಹೆಚ್ಚು ಪುಣ್ಯ ಬರುತ್ತೆ ಅವ್ರ ಸೈಕಾಲಜಿ. ಹೆಚ್ಚು ಪುಣ್ಯ ಮಾಡೋ ಕೆಲಸ ಯಾವಾಗಲೂ ಮಾಡಬೇಕಾದದ್ದು, ಕಡಿಮೆ ಪುಣ್ಯ ಕೆಲಸ ಅಂತೂ ಮಾಡಲೇಬೇಕು. ಅದ್ರಲ್ಲಿ ಎರಡು ಭಾಗ ಸಿಕ್ಕರೆ, ಒಂದು ದೇವಸ್ಥಾನಕ್ಕೆ ಹೋಗೋದು, ಒಂದು ಪ್ರವಚನಕ್ಕೆ ಹೋಗೋದೊಂದು. ಎಷ್ಟು ಉಪಯೋಗ ಇದೆ ಲೆಕ್ಕ ಹಾಕಿಯಾಗ. ದೇವಸ್ಥಾನಕ್ಕೆ ಹೋದಾಗ ದೇವ್ರ ವಿಗ್ರಹ ನೋಡಬಹುದು ಅಷ್ಟೇ, ಆದ್ರೆ ದೇವ್ರ ವಿಷಯ ನಮಗೆ ಗೊತ್ತಾಗೋ ಸಂಭವ ಇಲ್ಲ. ಆದರೆ ಪ್ರವಚನಕ್ಕೆ ಹೋದಾಗ ದೇವ್ರ ವಿಷಯ ಗೊತ್ತಾಗುತ್ತೆ. ಇದು ದೇವ್ರ ಗುಡಿಯಲ್ಲೇ ಪ್ರವಚನವಾದ ಎರಡು ಒಟ್ಟಿಗೆ ಕೆಲಸ ಆಗುತ್ತೆ, ಪ್ರವಚನವನ್ನಾಯ್ತು ಇದು ಆಯ್ತು. ಆ ಥರ ಯೋಚನೆ ಮಾಡೋ ಅಭ್ಯಾಸ ಮಾಡಿಬಿಟ್ರೆ ನಮ್ಮ ಸಾಧನೆಯಲ್ಲಿ ಯಾವಾಗಲೂ ಕೂಡ ಹೆಚ್ಚು ಪುಣ್ಯ ಬರೋ ಕೆಲಸ ಯಾವುದು, ಯಾವ್ದು ಎಫ್ ಡಿ ಇಡ್ತಾನೆ, ಹೆಚ್ಚು ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ನೋಡಿ ಇಡ್ತಾನೆ. ಆ ಟೈಪ್ ಬರೀ ಎಲ್ಲೋ ಒಂದು ಆಯ್ತು ಇಟ್ಟು ಬಿಟ್ರೆ ಆಯ್ತಲ್ಲ. ಮೊದಲನೇದಾಗಿ ದುಡ್ಡು ವಾಪಸ್ ಬರಬೇಕು ಕ್ಷೇಮವಾಗಿ, ಫಸ್ಟ್ ಅದು. ಸೆಕ್ಯೂರಿಟಿ ಇರಬೇಕು, ಸೆಕೆಂಡ್ ಅದು ಮಲ್ಟಿಪ್ಲೈ ಆಗಬೇಕು. ಯಾವುದ್ರ ಮಾಡೋದ್ರಿಂದ ಹೆಚ್ಚು ಲಾಭ ಇದೆ ನೋಡಿ ಅದರಂತೆ ನಡೆಸ್ತಾನೆ. ನಾವು ಧನದ ಬಗ್ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ, ಶೇರು ಗೀರು ವ್ಯಾಪಾರಿಗಳು ಇದ್ದು ಬಂದದ್ದೆಲ್ಲ ಚಾನ್ಸ್ ಹುಡುಕಿಬಿಡ್ತಾನೆ. ಇಲ್ಲಿ ಮಾತ್ರ ಏನೂ ಇಲ್ಲ. ಏನು ಬೇಡ, ತೀರ್ಥಯಾತ್ರೆ ಮಾಡಬೇಕು, ಶಾಸ್ತ್ರ ಪಾಠ ಕೇಳಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಗ್ರಹಣಾದಿ ಆಚರಣೆ ಮಾಡಬೇಕು, ಸಂಧ್ಯಾದಿ ಕಾರ್ಯ ಮಾಡಬೇಕು, ಎಷ್ಟು ಕೆಲಸಗಳಿವೆ ಲೆಕ್ಕ ಹಾಕಿ ಪ್ರತಿಯೊಂದರಲ್ಲೂ ಧರ್ಮ ಕಾರ್ಯ ಮಾಡ್ತಾ ಹೊರಟುಬಿಟ್ರೆ ಪುಣ್ಯದ ರಾಶಿ ಇರಬೇಕು. ಆ ತರಹ ಪರಮಾತ್ಮ ತೋರಿಸಲಿಕ್ಕೆ ಯಜ್ಞಕ್ಕೆ ಅಂತ ಹೋದರೆ ಭಾರಿ ಪ್ರಯೋಜನ ಉಂಟು. ಆದ್ರಿಂದ ಮೊದಲು ಪಾಂಡವರ ಕಡೆಗೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿ ಅಲ್ಲಿಂದ ಹೊರಟು ಬಿಡ್ತಂತೆ. ಅಂತೂ ತಾನು ಸರ್ವತಂತ್ರ ಸ್ವತಂತ್ರ ಆದರೂ ಕೂಡ ಹಿಂದಿನ ಕಾಲದ ಶಾಸ್ತ್ರದಲ್ಲಿ ನಮ್ಮ ಜನ ಬೈತಿರ್ತಾರೆ, ನಮ್ಮ ಡೆಮಾಕ್ರಸಿ, ನಮ್ಮ ಪ್ರಜಾಪ್ರಭುತ್ವ ಇದು ಒಂದು ಎಷ್ಟು ಅವಕಾಶ ಇದೆ, ಆ ಮೊನಾರ್ಕಿಯಲ್ಲಿ ಅಂತ ಅವಕಾಶನೇ ಇರ್ತಿರಲಿಲ್ಲ ಅಂತ ಬೈತಿರ್ತಾರೆ. ಆದರೆ ಹಿಂದಿನ ಮೊನಾರ್ಕಿ ಅವರಿಗೆ ಅರ್ಥವಾಗಿಲ್ಲ. ಹಿಂದಿನ ರಾಜ್ಯ ಪದ್ಧತಿಗಳೆಲ್ಲ ಕೂಡ ಪ್ರಜಾಪ್ರಭುತ್ವದ ಪದ್ಧತಿಗಳಲ್ಲ. ನಮ್ಮ ಕಲಿಯುಗದ ಪ್ರಾರಂಭಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವ ಕಾನ್ಸೆಪ್ಟೇ ಇರಲಿಲ್ಲ. ಆದರೆ ಅಲ್ಲಿದ್ದ ರಾಜರಲ್ಲಿ ಹೇಗಿರ್ತಿದ್ರು ಗೊತ್ತೇನು, ನಿಜವಾದ ಪ್ರಜಾಪ್ರಭುತ್ವವನ್ನು ಕೊಟ್ಟವರು ಅವರೇನೆ. ನಿಜವಾದ ಆಳ್ವಿಕೆ ಅಂದ್ರೆ ಎಲ್ಲರನ್ನ ಅಂತರಂಗಕ್ಕೆ ತಗೊಂಡೇ ಮಾತಾಡ್ತಿದ್ರೆ ಅವರು, ಋಷಿಗಳನ್ನ, ಮುನಿಗಳನ್ನ, ಪ್ರಜೆಗಳನ್ನ. ಇವತ್ತು ರೆಪ್ರೆಸೆಂಟೇಷನ್ ಅಂತ ಕರೀತಾರಲ್ಲ, ಪ್ರಜೆಗಳ ಪ್ರತಿನಿಧಿ ಇರಬೇಕು ಸಭೆಯೊಳಗೆ, ಮಂತ್ರಿಮಂಡಲದವರು ಇರಬೇಕು, ಬೇರೆ ಬೇರೆ ವಿವಿಧವಾದ ವರ್ತಕ ವರ್ಗದವರು ಇರಬೇಕು, ಪ್ರತಿಯೊಬ್ಬರಿಗೂ ಪ್ರಾತಿನಿಧ್ಯ ಕೊಟ್ಟು ಆಳ್ತಾ ಇದ್ದ ಕ್ರಮ ನಮ್ಮ ಪ್ರಾಚೀನ ರಾಜ್ಯ ಪದ್ಧತಿ. ಆದ್ದರಿಂದ ರಿಯಲ್ ಸೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಅದು ನಮ್ಮದೇ ಆಗಿತ್ತೆ ಹೊರತು ಬೇರೆ ಅಲ್ಲ. ಆದರೆ ಯಾವಾಗ ಮನುಷ್ಯ ದುಷ್ಟರಾಗ್ತಾನ ಆ ವಿಚಾರ ಬೇರೆ. ಆದರೆ ಸಾತ್ವಿಕವಾದ ರಾಜ್ಯ ಪದ್ಧತಿಯೆಲ್ಲ ಅತ್ಯಂತ ಶ್ರೇಷ್ಠವಾದ ಪದ್ಧತಿ, ಕೃಷ್ಣನದೇ ದುಷ್ಟಾಂತ. ಅದಕ್ಕೆ ಅಷ್ಟೆಲ್ಲ ಮಾಡಿ ಪಾಂಡವರ ಕಡೆ ಹೊರಟನಂತೆ. ಪಾಂಡವರಿಗೆ ಭಾರಿ ಖುಷಿಯಾಗೋಯ್ತು. ಇದನ್ನು ಹೇಳ್ತಾರೆ, ಯಜ್ಞ ಮಾಡ್ತೇವೆ ಅಂತ ಹೇಳಿದ್ರು ಕೃಷ್ಣ ಬಂದ್ಬಿಟ್ಟ. ಶಾಸ್ತ್ರ ಹೇಳಿದ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂತ ಹೋಗಿ ದೇವರು ಬಂದ್ಬಿಟ್ಟಿರ್ತಾನಾಗಲಿ ಅಂತ ಹೇಳಿದ್ದಾರೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಸರ್ವೇನ ನಿಷ್ಫಲ. ಯಾವಾಗ ನಾವು ದೇವರ ವಿಚಾರ ಮಾಡ್ಲಿಕ್ಕೆ ಹೋಗ್ತೇವೆ, ಸ್ವತಃ ಭಗವಂತ ತನ್ನ ಒಪಿನಿಯನ್ ಕಳಿಸಿದ್ರೆ ಸಾಕಾಗಿತ್ತಲ್ಲ, ಕೃಷ್ಣ ತಾನೇ ಬಂದ್ಬಿಟ್ಟಂತ. ಅದಕ್ಕೋಸ್ಕರವಾಗಿ ಪಾಂಡವರಿಗೆ ಭಾರಿ ಸಂಭ್ರಮ. ಕೃಷ್ಣನ ಅತ್ಯಂತ ವೈಭವದಿಂದ ಸ್ವಾಗತ ಮಾಡ್ತಾರೆ, ವಿಶೇಷ ರೀತಿಯಲ್ಲಿ ಆರಾಧಿಸ್ತಾರೆ. ಕೃಷ್ಣನನ್ನು ಕೂಡಿಸ್ತಾರೆ, ಅಜ್ಞಪಾತ್ಯಾದಿ ಉಪಚಾರಗಳನ್ನು ಸಮರ್ಪಣೆ ಮಾಡ್ತಾರೆ. ಆಮೇಲೆ ಕೃಷ್ಣ ಕೇಳ್ತಾನೆ, ಏನು ಧರ್ಮರಾಜ, ಏನು ಇದ್ದಕ್ಕಿದ್ದ ಹೇಳಿ ಕಳಿಸಿದ್ದು ಅಂತ ಕೇಳ್ತಾನೆ ಸರ್ವಜ್ಞ. ಈ ಮಧ್ಯೆ ಬರೀ ರಾಯಭಾರಿ ಹೇಳ್ಬೇರೆ ಹೇಳ್ಬಿಟ್ಟಿದ್ದಾನೆ ಆಗ್ಲೇನೆ. ಆದ್ರೆ ಕೃಷ್ಣ ಸಾಮಾನ್ಯನಂತೆ ಪ್ರಶ್ನೆ ಮಾಡ್ತಾ ಏನಾಗಬೇಕಾಗಿತ್ತು ಧರ್ಮರಾಜ ಅಂತ ಕೇಳಿದರೆ, ಆಗ ಧರ್ಮರಾಜ ಮಾತಾಡ್ತಾನೆ, ಕೃಷ್ಣ ನಮ್ಮ ತಂದೆಯ ಆದೇಶ ಇದು, ನಮ್ಮ ಅಪೇಕ್ಷೆ ರಾಜಸೂಯಾಗವನ್ನು ಮಾಡಿದರೆ ಮಾತ್ರ ನಮ್ಮ ತಂದೆ ಇಂದ್ರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ, ಇಂದ್ರ ಸಭೆ ಸೇರೋದಕ್ಕೆ ಸಾಧ್ಯ. ಹರಿಶ್ಚಂದ್ರ ರಾಜನೇ ಬಂದ ಭಾಗ್ಯ ನಮ್ಮಪ್ಪನಿಗೆ ಯಾತಕ್ಕೆ ತಪ್ಪಬೇಕು ಈ ಮಧ್ಯೆ. ಆದ್ರಿಂದ ನಾವು ಅದನ್ನು ಮಾಡಬೇಕು. ಇನ್ನೊಬ್ಬರ ತಂದೆಗೆ ಬಂದ ವೈಭವ ನಮ್ಮ ತಂದೆ ಬರಬಾರ್ದಾ? ಇದು ಸಾತ್ವಿಕ ಚಿಂತನೆ. ಅದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ, ನಿನ್ನ ಅನುಗ್ರಹ ಬೇಕು, ನಿನ್ನ ಸಮ್ಮತಿ ಬೇಕು, ನಾವು ಮಾಡಬಹುದಾ ಅಂತ ಕೇಳಿದರಂತೆ. ನಾವು ಮಾಡಬಹುದಾ? ಕೃಷ್ಣ ಪರಮಾತ್ಮ ತಕ್ಷಣ ಹೇಳ್ತಾನೆ, ಧರ್ಮರಾಜ ಎಷ್ಟು ದೊಡ್ಡ ಯಾಗ ಗೊತ್ತಾ ಅಂತ ಹೊಗಳ್ತಾನೆ. ಅರಸ್ವಯಾಗವನ್ನು ರಾಸ್ವಯಾಗ ಸಾಮಾನ್ಯವಲ್ಲ, ಅಶ್ವಮೇಧ ಅಂತ ನಾವು ಕೇಳಿದ್ದೇವೆ ಆಗಲೇನೆ. ಅಶ್ವಮೇಧ ಎಷ್ಟು ದೊಡ್ಡದೋ ಅಶ್ವಮೇಧ ಯಾಗ ಮಾಡಿದವನು ರಾಜನಾಗ್ತಾನೆ, ರಾಸ್ವಯಾಗ ಮಾಡಿದವನು ಚಕ್ರವರ್ತಿ ಆಗ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಬೇಕು. ಇವತ್ತು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ವ್ಯತ್ಯಾಸ ಇದೆ? ಚೀಫ್ ಮಿನಿಸ್ಟರ್ ರಾಜ್ಯದ ಮಟ್ಟಿಗೆ ಒಂದು ಅಧಿಕಾರವಾದರೆ ಪ್ರೈಮ್ ಮಿನಿಸ್ಟರ್ ಇಡೀ ದೇಶಕ್ಕೆ ಅಧಿಕಾರಿ ಆಗ್ತಾರೆ. ಇವತ್ತು ಚಕ್ರವರ್ತಿ ಪೋಸ್ಟೇ ಇಲ್ಲ ಕಲಿಯುಗದಲ್ಲಿ, ರಾಸ್ವಯಾಗ ಮಾಡಿದವರಿಗೆ ಮಾತ್ರ ಚಕ್ರವರ್ತಿ ಅಂತ ಕರೀಬೇಕು. ವಿಶ್ವದ ಸಮ್ರಾಟರವರು, ಒಂದು ದೇಶಕ್ಕಲ್ಲ ವಿಶ್ವಕ್ಕೆ ಸಮ್ರಾಟರವರು. ಭಾರಿ ದೊಡ್ಡ ಭಾಗ್ಯ ಕೊಡತಕ್ಕಂಥ ರಾಜಸೂಯ ಯಾಗ ಇದು. ಲೌಕಿಕವಾಗಿ ಚಕ್ರವರ್ತಿ ಆಗ್ತಾನೆ, ಅದಕ್ಕೆ ರಾಜಸೂಯ ಅಂತ ಅದಕ್ಕೆ ಹೆಸರು. ರಾಜ ಸೂಯತೆ ಅನೇನ ಇತಿ ರಾಜಸೂಯಂ ಅಂತ ಅದಕ್ಕೆ ಅರ್ಥ. ಯಾವುದನ್ನು ಮಾಡೋದರಿಂದ ರಾಜ ಅನ್ನಿಸ್ತಾನೋ ಚಕ್ರವರ್ತಿ ಅನ್ನಿಸ್ತಾನೋ ಆ ಯಾಗಕ್ಕೆ ರಾಜಸೂಯ ಅಂತ ಕರೀತಾರೆ. ಶ್ರೀ ವಾದಿರಾಜ ಸ್ವಾಮಿಗಳು ತಾವು ಬರೆದಿರತಕ್ಕಂಥ ತಾತ್ಪರ್ಯದ ಭಾವಪ್ರಕಾಶಿಕೆಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಪಡ್ತಾರೆ. ಇದು ಲೌಕಿಕ ಪ್ರಯೋಜನ, ಐಹಿಕ ಪ್ರಯೋಜನ, ಪಾರತ್ರಿಕ ಪ್ರಯೋಜನ ಏನು ಅಂದ್ರೆ, ಯಾರು ರಾಜಸ್ವಯಾಗವನ್ನು ಮಾಡ್ತಾರೋ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ರಾಜಸ್ವಯಾಗ ಮಾಡಿದವರಿಗೆ ಬ್ರಹ್ಮ ಪದವಿ ಸಿಗುತ್ತೆ. ಸಾಮಾನ್ಯವಾದ ಯಾಗ ಅಲ್ಲ ಇದು, ಅತ್ಯದ್ಭುತವಾದ ಯಾಗ. ಧರ್ಮರಾಜ ಇದನ್ನು ಮಾಡಬೇಕಂತ ಕೇಳಬಾರದು, ಮಾಡಲೇಬೇಕಾದ ಯಾಗ ಇದು. ಒಂದು ಇವೆರಡು ಪ್ರಯೋಜನ, ಮುಖ್ಯ ಪ್ರಯೋಜನ. ಇನ್ನೊಂದು ಜೊತೆಗೆ ಇವರಪ್ಪ ಯಮಲ ಇಂದ್ರಸಭೆ ಬೇರೆ ಹೋಗ್ತಾರೆ, ಇನ್ನೊಂದು ಪ್ರಯೋಜನ ಇದೆ. ಈ ಮತ್ತೆ ಇಷ್ಟೆಲ್ಲ ಪ್ರಯೋಜನ ಧರ್ಮರಾಜ ಅವಶ್ಯ ಮಾಡಬಹುದು ಅಂತ ಹೇಳಿ ಕೃಷ್ಣ ಒಂದು ಕೊನೆಗೊಂದು ಮಾತು ಸೇರಿಸ್ತಾನೆ. ಅಂದಾಗ ಧರ್ಮರಾಜ ಇಷ್ಟೆಲ್ಲ ಯೋಚನೆ ಮಾಡಿದ್ದೀಯಲ್ಲ, ಕೊರಾಜ ಸೂಯ ಮಧ್ಯತೆ ಜರಾಸುತೆ ಇದು ಜೀವತಿ, ಇಷ್ಟೆಲ್ಲ ಮಾಡಿದ್ದಿ, ಆದ್ರೆ ರಾಜಸ್ವಯಾಗ ಹೇಗಯ್ಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದನು. ಮಾಡಲೇಬೇಕು ಅಂತ ಇಷ್ಟೊತ್ತು ಹೇಳಿಬಿಟ್ಟು ಅದನ್ನ ಹೇಗೆ ಮಾಡೋದು ಯೋಚನೆ ಮಾಡೋದು ನೀನೀಗ. ಆದ್ರೆ ಮಾಡಬೇಕಾದ್ರೆ ಜರಾಸಂಧ ಬದುಕಿದ್ದಾನೆ, ಇನ್ನೇನಪ್ಪ ರಾಜಸೂಯಾಗ ಅಂತ ಹೇಳಿದನಂತೆ. ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಜರಾಸಂಧ ಬದುಕಿದ್ದಾನೆ ಅಂದಮೇಲೆ ರಾಜಸೂಯಾಗ ಹೇಗೆ ಸಾಧ್ಯ ಅಂತ ಕೇಳಿದ್ದಾನೆ. ಅದಕ್ಕೇನ ಅರ್ಥ ಅಂದ್ರೆ, ರಾಜಸೂಯಾಗದ ಎಲ್ಲಾ ರಾಜರನ್ನು ಗೆದ್ದು ಅವರಿಂದ ಕಪ್ಪ ಕಾಣಿಕೆ ಪಡೆದು ಅದನ್ನ ಯಜ್ಞ ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಒಬ್ಬ ರಾಜನ ಗೆಲ್ಲದೆ ಹೋದ್ರೂ ಕೂಡ ರಾಜಸೂಯಾಗ ಆಗೋದಿಲ್ಲ. ಅದು ಒಂದು ಒಬ್ಬ ರಾಜನ ಗೆಲ್ಲದೆ ಹೋದ್ರು ಕೂಡ ಇನ್ಕಂಪ್ಲೀಟ್ ಇದಾಗೆ. ಆರ್ ಸಬ್ ಒಂದರಲ್ಲಿ ಫೇಲ್ ಆದ್ರೂ ಫೇಲ್ ಆಗೋ ಹಾಗೆ, ಒಂದರಲ್ಲಿ ಎಲ್ಲರೂ 100 ಬಂದಿರಲಿ, ಒಂದರಲ್ಲಿ 0 ಅವನು ಫೇಲೆ. ರಾಜಸೂಯ ಜರಾಸಂಧ ಒಬ್ಬನು ಸೋಲ್ದೆ ಹೋದ್ರೂ ಕೂಡ ಅವ್ರು ರಾಜಸೂಯಾಗ ಆಗೋದಿಲ್ಲ. ಇವತ್ತು ಎಲ್ಲಾ ರಾಜರಲ್ಲಿ ಶತ್ರುಪಕ್ಷದವರಲ್ಲಿ ಪ್ರಧಾನನಾದವನು ಜರಾಸಂಧ, ಅವನು ಬದುಕಿದ್ದಾನೆ ಅಂದ್ರೆ ರಾಜಸೂಯಾಗ ಹೇಗೆ ಮಾಡ್ತೀನಿ ಅಂತ ಕೇಳುತ್ತಾನೆ. ಅಂದ್ರೆ ಜರಾಸಂಧ ಒಬ್ಬನು ಗೆದ್ದು ಬಿಟ್ರೆ ರಾಜಸೂಯಾಗ ಆದಂತೆ ಲೆಕ್ಕ, ಅವನೊಬ್ಬನು ಗೆಲ್ಲದ ರಾಜಸೂಯ ಆಗೋದಿಲ್ಲ ಅಂತ ಅರ್ಥ. ಅವನೊಬ್ಬನು ಗೆದ್ರೆ ಯಾಕೋ ಎಲ್ಲ ಅವನ ಶಿಷ್ಯರುಗಳೇ, ದುಷ್ಟರೆಲ್ಲ ಅವನ ಶಿಷ್ಯರುಗಳೇ. ಅವನೊಬ್ಬ ಸರೆಂಡರ್ ಆಗಿಬಿಟ್ರೆ ಎಲ್ಲರೂ ಸಿಕ್ಕಾಗ ಲೆಕ್ಕ, ಅವನೊಬ್ಬರು ಸಿಕ್ಕದೆ ಹೋಗಿಬಿಟ್ರೆ ರಾಜಸೂಯ ಆಗೋದಿಲ್ಲ ಅಂತ ಅರ್ಥ. ಅವನ ಸುಗಸಿದ ವ್ಯಕ್ತಿ ಅಲ್ಲ, ಬ್ರಹ್ಮದೇವರ ವರ, ರುದ್ರದೇವರ ವರ, ಚಂಡಕೌಶಿಕರ ವರ ಮತ್ತು ದುರ್ವಾಸರ ವರ, 4 ವರ ಇದೆ ಅವನಿಗೆ. ನನ್ನ ಮೇಲೆ ಎಷ್ಟೊತ್ತು ಯುದ್ಧಕ್ಕೆ ಬಂದಿದ್ದಾನೆ ಗೊತ್ತಲ್ಲ ಅಂತ ಹೇಳಿಬಿಟ್ಟು ಜರಾಸಂಧ ಬದುಕಿರೋವರೆಗೂ ರಾಜಸೂಯಾಗ ಹೇಗೆ ಸಾಧ್ಯ ಅಂತ ಕೃಷ್ಣ ಕೇಳಿದನಂತೆ. ಈ ಮಾತು ಧರ್ಮರಾಜನ ಕಿವಿ ಬೀಳ್ತಿರ್ಲಿಕ್ಕೇನೆ ಧರ್ಮರಾಜ ಹೇಳಿಬಿಡ್ತಾನೆ, ಕೃಷ್ಣ ಈ ಯಾಗ ಕೈಬಿಟ್ಟೆ ಅಂತ ಹೇಳಿಬಿಡ್ತಾನೆ. ಯಾಗದ ವಿಚಾರ ಡ್ರಾಪ್ ಅಂತಾರಲ್ಲ, ಹಾಗೆ ಐಡಿಯಾ ಡ್ರಾಪ್ ಮಾಡಿಬಿಟ್ಟೆ, ನೀನು ಹೇಳಿದ್ದು ನಿಜನೇ, ಇರೋದು ಅದಕ್ಕೆ ಕೃಷ್ಣನ ಕೇಳಬೇಕು ಅಂತ ಅನ್ಕೊಂಡಿದ್ದಾನು ಅಂತ ಹೇಳಿದ್ದೆ. ಅದಕ್ಕೆ ಕೃಷ್ಣನ ಕೇಳಬೇಕು ಅಂತ ಅನ್ಕೊಂಡಿದ್ದು ನೋಡು ಎಷ್ಟು ದೊಡ್ಡ ಸಮಸ್ಯೆ. ಜರಾಸಂಧ ಒಬ್ಬನ ಗೆಲ್ಲದೆ ಹೋದ್ರೂ ಕೂಡ ರಾಜಸೂಯಾಗ ಅಲ್ಲ, ಅವನು ಗೆಲ್ಲೋದಂತೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾಜಸೂಯಾಗ ಕೈಬಿಟ್ಟ ಹಾಗೆ ಲೆಕ್ಕ ಅಂತ ಹೇಳಿಬಿಟ್ಟಂತೆ. ಮತ್ತೆ ಸಮಾಧಾನ ಮಾಡ್ಕೊತಾನೆ ಈ ಮಧ್ಯೆ ಧರ್ಮರಾಜ, ಅಲ್ಲಯ್ಯ ರಾಜಸೂಯಾಗ ಬಿಟ್ಬಿಟ್ಟು ಎಷ್ಟು ಕಷ್ಟ ಆಗೋದಿಲ್ವಾ ಅಂತ ಕೇಳಿದರೆ, ಹರಿಶ್ಚಂದ್ರ ಯಾಗ ಮಾಡಿಲ್ವಾ ಅಂತ ಕೇಳಿದರೆ, ಹರಿಶ್ಚಂದ್ರ ರಾಜ ಮಾಡಿದ, ರಾಜಸೂಯನಾದ, ಆತನ ಪುಣ್ಯ ಇತ್ತು ನಮಗಿಲ್ಲ ಅಂತ ತಿಳ್ಕೊಂಡ್ರಾಯ್ತು ಮೊದಲನೇದು. ಯಾಕಂದ್ರೆ ನಮ್ಮ ಜನ ಹಾಗೆ ತಾನೆ ಮಾಡೋದು, ಪಾಪ ಅವನಿಗೆ ಪುಣ್ಯ ಇತ್ತು ನಮಗಿಲ್ಲ. ಶಾಸ್ತ್ರ ವಿಚಾರ ಬಂದ್ರೆ, ಬೇರೆ ವಿಷಯ ಬಂದ್ರೆ ನನಗೆ ಯಾಕಾಗಬಾರ್ದು ಕೇಳೇ ಬಿಡ್ತಾನೆ, ಬಿಡೋದಿಲ್ಲ. ಅವನ ಕಷ್ಟ ನಾನೇ ಮನೆ ಕಟ್ಸ್ಬಾರ್ದು ಯೋಜನೆ ಮಾಡೇ ಮಾಡಿ, ಅನುಸಂಧಾನ ಮಾಡಿದ್ರೆ ಏನೋ ಅವನು ಪುಣ್ಯ ಪಾಪ ನಾನೇ ಮಾಡೋಕೊಂಡು ಬಿಡ್ಕೊಂಡು ಬಿಡ್ತಾನೆ. ಒಳ್ಳೆ ಕೆಲಸಕ್ಕೆಲ್ಲ ಈ ತರ ಮಾಡದೆ ಮನುಷ್ಯನ ಪದ್ಧತಿ, ಏನೋ ಅವನಿಗೆ ಇತ್ತು ಮಾಡಿದ ನಮಗಿಲ್ಲ. ಸ್ಪರ್ಧೆ ಎಂಬುದು ಮನುಷ್ಯನಿಗೆ ಬಿಟ್ಟು ಬಿಡ್ತಾನೆ ಸಾಮಾನ್ಯವಾಗಿ. ಹರಿಶ್ಚಂದ್ರ ರಾಜ ಪುಣ್ಯವಂತ ಮಾಡಿದ, ನಮಗೆ ಪುಣ್ಯ ಅಂತ ತಿಳ್ಕೊಂಡ್ಬಿಡ್ತೇನೆ. ಅಲ್ಲಪ್ಪ ಆತ ಮಾಡಿದ್ರೆ ನಿಮಗ್ಯಾಕೆ ಆಗಬಾರದು ಅಂತ ಕೇಳುತ್ತೀಯಾ? ಆತ ಮಾಡಿರಬಹುದು, ಆತನ ಕಾಲ ಅವತ್ತಿನ ಕಾಲ ಅದು. ಅವತ್ತಿನ ಕಾಲ, ಅವತ್ತಿನ ಕಾಲದೊಳಗೆ ಇಂಥ ಶತ್ರುಗಳು ಇರಲಿಲ್ಲ, ಜರಾಸಂಧನಂತವ್ರು ಇರಲಿಲ್ಲ. ಸ್ವಲ್ಪ ಅದು ಸಿಂಪಲ್ ಇದಾಗಿ ಬ್ಯಾಚ್ ಆಗಿತ್ತು. ಇದು ಡಿಫಿಕಲ್ಟ್ ಬ್ಯಾಚ್ ಅಂತಾರಲ್ಲ, ಹಾಗೆ ಡಿಫಿಕಲ್ಟ್ ಬ್ಯಾಚ್ ಇದು ಒಂದು. ಈ ಬ್ಯಾಚಲ್ಲಿ ಮಾಡೋದು ಭಾರಿ ಕಷ್ಟ. ಹಾಗೆಲ್ಲ ಆಡಿದರೆ ರಾಜರದ್ದು ಗೆದ್ದು ಬಿಟ್ಟ ಹರಿಶ್ಚಂದ್ರ ರಾಜ ಸ್ವರ್ಗಕ್ಕೆ ಹೋಗಿಬಿಟ್ಟ. ಆದರೆ ಈಗ ಜರಾಸಂಧನಂತ ಮಹಾ ದೈತ್ಯರಿದ್ದಾರೆ, ಇವ್ರನ್ನ ಗೆಲ್ಲೋದು ಭಾರಿ ಕಷ್ಟದ ಕೆಲಸ. ಆದ್ದರಿಂದ ನಾ ಆತ ಮಾಡಿದ ಅಂದ ಮಾತ್ರಕ್ಕೆ ನಾವು ಮಾಡಬೇಕು ಅಂತೇನೂ ಇಲ್ಲ. ನಮ್ಮ ಜನ ಅಂತ ನೋಡಿ, ಸಂಧ್ಯಾಂದಿ ಮಾಡಿದ ತಕ್ಷಣ ಕೃತಜ್ಞದಲ್ಲಿ ಮಾಡಬಹುದು, ಈಗ ಯಾರು ಮಾಡ್ತಾರೆ ಶುರು ಮಾಡಿಬಿಡ್ತಾರೆ. ಕೃತಜ್ಞದಲ್ಲಿ ಮಾಡಬಹುದು, ಏಕಾಚಿ ಮಾಡಬಹುದು, ಕೃತಜ್ಞದಲ್ಲಿ ಈಗಲೇ ಮಾಡ್ತೇವೆ ನಾವು. ಕಲಿಯುಗ ತಾನೆ, ಇದಕ್ಕೆಲ್ಲ ಕಲಿಯುಗ, ಬೇರೆ ವಿಷಯಕ್ಕೆಲ್ಲ ಫಸ್ಟ್ ಕ್ಲಾಸ್ ಮುಂದೆ ಹೋಗಿಬಿಡ್ತಾನೆ ಮನುಷ್ಯ. ರೇಸಿ ಮಾತ್ರ ಕಲಿಯುಗ ಅಲ್ಲ ಇವರಿಗೆ, ಕ್ಲಬ್ಗೆ ಕಲಿಯುಗ ಅಲ್ಲ. ಆದರೆ ಸಂಧ್ಯಾಂದಿ ಮಾಡಲೇ ಕಲಿಯುಗ, ಹೋಮಕ್ಕೆ ಕಲಿಯುಗ, ಏಕಾಚಿ ದೊಡ್ಡ ಕಲಿಯುಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರದು. ಆಗಿನ ಕಾಲಕ್ಕಾಗಿತ್ತು, ಈಗಿನ ಕಾಲಕ್ಕಾಗಿದೆ ಒಂದು ಮನುಷ್ಯ ಮತ್ತೆ ಮತ್ತೆ ಉಪಯೋಗಿಸ್ತಕ್ಕಂಥ ಪದಗಳು. ಧರ್ಮವಾಗಿ ಉಪಯೋಗಿಸ್ಬಿಡ್ತಾನೆ ಆ ಮಾತನ್ನ. ಅವತ್ತಿನ ಕಾಲ ಆಗಿತ್ತು, ಇವತ್ತಿನ ಕಾಲ ಆಗಿಲ್ಲ ಕೃಷ್ಣ, ಅದಕ್ಕೆ ರಾಶಿಯಾಗ ಯೋಚನೆ ಬಿಟ್ಟುಬಿಡ್ತೇನೆ. ರಾಶಿಯಾಗ ಮಾಡಲೇಬೇಕು. ಬಹುವರೇವ ಭೂಭೃತಃ ನ ಚಾದಿ ರಾಜ್ಯ ಮಾಪಿರೆ. ಎಷ್ಟೋ ಜನ ರಾಜರಾಗಿ ಹೋಗಿದ್ದಾರೆ, ಎರಡು ಚಕ್ರವರ್ತಿಗಳೇನಾಗಲಿಲ್ವಲ್ಲ, ನಾನು ಅಂಥವನ್ನ ತಿಳ್ಕೊಂಡ್ಬಿಟ್ರಾಯ್ತಲ್ಲ ಅಂತ ಹೇಳಿದ್ದೇನಂತೆ. ಇಷ್ಟೆಲ್ಲ ಧರ್ಮರಾಜ ಮಾತಾಡಿ ಆತನ ಉತ್ಸಾಹ ಎಲ್ಲ ಪೂರ್ತಿ ಇಳಿದು ಹೋಗಿಬಿಡ್ತು. ರಾಶಿಯಾಗ ಕೈಬಿಟ್ಟೆ ತೀರ್ಮಾನನೇ ಮಾಡ್ಕೊಂಡ್ಬಿಟ್ಟ. ಅದು ಹ್ಯಾಕ್ಚುಲಿ ನಿಂತೋದಾಗ ಲೆಕ್ಕ ಸ್ಥಿತಿ ಬಂತು. ಆಗ ಮಾತಾಡಿದ್ದು ಭೀಮಸೇನ. ಈಗ ಭೀಮಸೇನ ದೇವರ ದೊಡ್ಡ ಪಾತ್ರ ಏನಂತ ಗೊತ್ತಾಗುತ್ತೆ. ತಕ್ಷ ಭೀಮಸೇನ ಮಾತಾಡ್ತಾನೆ, ಏನಣ್ಣ ಏನ್ ಮಾತಾಡ್ತಾ ಇದ್ದಿ, ಕೃಷ್ಣ ಹೇಳಿದ್ದೇನು, ನೀ ತಿಳ್ಕೊಂಡಿದ್ದೇನು, ನಿನ್ ಪ್ರಕಾರ ಏನ್ ತಿಳ್ಕೊಂಡ ಧರ್ಮರಾಜ? ಈಗ ಜರಾಸಂಧ ಇದ್ದಾನೆ, ಆದ್ರಿಂದ ಆಶ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟುಬಿಡು ಅಂತ ಕೃಷ್ಣ ಹೇಳ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಕೃಷ್ಣ ಹಾಗೆ ಹೇಳಲಿಲ್ಲ ಅಂತ ಹೇಳುತ್ತಾನೆ. ಕೃಷ್ಣ ಹಾಗೆ ಹೇಳಲಿಲ್ಲ, ಕೃಷ್ಣ ಹೇಳಿದ್ದಿಷ್ಟೇ. ರಾಶಿಯಾಗ ಆಗಬೇಕಾದ್ರೆ ಜರಾಸಂಧ ಸಾಯ್ಬೇಕು ಅಂತ ಅಷ್ಟ ಅರ್ಥ. ನೀವು ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಅಷ್ಟೇ ಅರ್ಥ. ಪೂಜೆ ಬಿಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಸ್ನಾನ ಬೇರೆ ಬರ್ತಾರೆ, ಪಾಪ ಬಸ್ ಹತ್ಬೇಕ, ಕಂಡಕ್ಟರ್ ಕೇಳ್ತಾನೆ ಟಿಕೆಟ್ ತಗೊಂಡು ಹತ್ತಿ ಅಂತ ಹೇಳ್ತಾನೆ. ಟಿಕೆಟ್ ಇಲ್ಲ ಅಂತ ಇಳಿದು ಹೋಗಬಾರದು, ತಗೊಂಡ್ಬಿಟ್ರೆ ಆಯ್ತಲ್ಲ ಅಷ್ಟೇ. ಜರಾಸಂಧನ ಕೊಂದ್ರೆ ರಾಶಿಯಾಗತ್ತಾನೆ, ಅವನು ಕೊಂದ್ರೆ ಆಯ್ತು ಅಲ್ಲ. ಧರ್ಮರಾಜ ಭೀಮಸೇನ ಹೇಳ್ತೀಯಲ್ಲ, ಜರಾಸಂಧನ ಕೊಲ್ಲಕ್ಕಾಗತ್ತಾ ಅಂತ ಧರ್ಮರಾಜನ ಪ್ರಶ್ನೆ. ಜರಾಸಂಧನ ಕೊಲ್ಲಕ್ಕಾಗತ್ತಾ? ಆಗ ಭೀಮಸೇನ ಹೇಳೋ ಮಾತಿದೆಯಲ್ಲ, ಶಾಶ್ವತ ಸುಭಾಷಿತ. ಆ ಮಾತು ನೆನಪಿಟ್ಟುಕೊಂಡ್ರೆ ನಮ್ಮ ಜೀವನದಲ್ಲಿ ಗೆಲ್ಲಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದು ಕಾರ್ಯವನ್ನು ಸಾಧನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಏನು ಅರ್ಹತೆ ಇರಬೇಕು ಅಂತ ಭೀಮಸೇನ ಹೇಳಿದ ಮಾತು. ನಿಜಾನುಭಾವ ವರ್ಜಿತಾಹ, ಹರೇರನುಗ್ರಹ ಉಜ್ಜಿತಾಹ, ಮಹಾಪ್ರಯತ್ನ ವರ್ಜಿತಾಹ, ಜನಾನ ಜಗ್ಮುರುನ್ನತಿಂ. ಅಣ್ಣ, ಯಾರಿಗೆ ಉನ್ನತಿ ಬರೋದಿಲ್ಲ ಗೊತ್ತಾ? ಈ ಮೂರು ವಿಧ ಜನರಿಗೆ ಬರೋದಿಲ್ಲ ಅಂತ ಹೇಳುತ್ತಾರೆ. ನಿಜಾನುಭಾವ ವರ್ಜಿತಾಹ, ಯಾರಿಗೆ ಅರ್ಹತೆ ಇಲ್ಲ ಅವರಿಗೆಂದು ಕಾರ್ಯಸಿದ್ಧಿ ಆಗೋದಿಲ್ಲ. ಒಬ್ಬ ಕಾಲಿಲ್ದವನು ಹಿಮಾಲಯ ಪರ್ವತ ಎವರೆಸ್ಟ್ ಹತ್ತು ಅಂತ ಕೇಳಿದರೆ ಅರ್ಹತೆ ಚಾನ್ಸೇ ಅವನಿಗಿಲ್ಲ. ಬಿಕಾಂ ಫಸ್ಟ್ ರ್ಯಾಂಕು MBBS ಸೀಟ್ಗೆ ಅಪ್ಲೈ ಮಾಡಿದರೆ ಅರ್ಹತೆ ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಯಾಕಂದ್ರೆ ಸೈನ್ಸೇ ಓದಿಲ್ಲ, ಆದ್ದರಿಂದ ಚಾನ್ಸೇ ಇಲ್ಲ. ಬೇಸಿಕ್ ರಿಕ್ವೈರ್ಮೆಂಟ್ ಯಾವುದು? ಅವನಿಗೆ ಅರ್ಹತೆ ಬೇಕು ಮೊದಲು. ಎರಡನೇದು ಹರೇರ ಅನುಗ್ರಹ ಉಜ್ಜಿತಾಹ, ಭಗವಂತನಾದ ದೇವರ ದಯೆ ಇರಬೇಕು, ಕೃಷ್ಣನ ದಯೆ ಇರಬೇಕು, ಶ್ರೀನಾರಾಯಣ ದಯೆ ಇರಬೇಕು. ಎರಡನೇ ಮಾತದು ಒಂದು. ಇವತ್ತು ಅಷ್ಟೇ, ದೇವರ ದಯೆ ಅನ್ನೋ ಮಾತು ಸಣ್ಣ ಹುಡುಗರಿಗೆ ಗೊತ್ತಾಗೋದಿಲ್ಲ, ವಯಸ್ಸಾದ ಮೇಲೆ ಗೊತ್ತಾಗ್ತದೆ ಅವನಿಗೆ. ಅದು ಡಾಕ್ಟರ್ ಕೇಳಬೇಕು, ಗ್ಯಾರಂಟಿ ಹೇಳಿಬಿಡ್ತಾರೆ. ಯಾವ್ದೋ ಪ್ರಸಂಗ ಬಂದರೆ ದೇವರ ಭಾರ ಹಾಕಬೇಕು ಅಂತ ಒಪ್ಕೊಂಡ್ಬಿಡ್ತಾರೆ ಅವ್ರು. ಇವತ್ತು ಅವ್ರು ಸ್ಟೂಡೆಂಟ್ ಆಗಿದ್ದ ನಾಸ್ತಿಕನಾಗಿರ್ತಾನೆ, ಆಪರೇಷನ್ ಮಾಡ್ಬೇಕು ನಾಸ್ತಿಕನಾಗಿಬಿಡ್ತಾನೆ. ಭಾರಿ ವಿಶೇಷ, ನಮ್ಮ ಕೈಯಲ್ಲಿ ಇದೆಯಾ ಅಂತ ಕೇಳಿದ್ರೆ ಹೇಳಕ್ಕಾಗೋದಿಲ್ಲ. ಎಲ್ಲಿ ಸ್ಮಾಲ್ ಆಪರೇಷನ್ನು ಫ್ಯಾಟಲ್ ಆಗ್ಬೋದು, ಸತ್ತೋಗಿಬಿಡ್ಬೋದು, ಮೇಜರ್ ಆಪರೇಷನ್ ಸಕ್ಸಸ್ಫುಲ್ ಆಗಿಬಿಡ್ಬೋದು. ದೇವರ ದಯೆ ಇತ್ತು ಅಂದ್ರೆ ಅತ್ಯಂತ ಅಪಾಯಕರವಾದ ಶಸ್ತ್ರ ಚಿಕಿತ್ಸೆ ಹೂವೆತ್ತಾಗ ಆಗೋಗ್ಬಿಡುತ್ತೆ, ಇಲ್ಲ ಮುಳ್ಳು ತೆಗೆಯಲಿಕ್ಕೆ ಹೋಗಿ ಸಾಯೋರು ಇದ್ದಾರೆ. ಬೇಕಾದ್ರೆ ಸಾಮಾನ್ಯವಾದ ರೀತಿಯಲ್ಲಿ ಸುಮ್ಸನ್ನು ಎಡೆಬಿದ್ದು ಸತ್ತೋರು ಇದ್ದಾರೆ, ಬೇರೆಯಿಂದ ಬಿ ಸುಖವಾಗಿ ಬದುಕೋರು ಇರ್ತಾರೆ. ಅಂದ್ರೆ ದೇವರ ದಯೆ ಇದ್ರೆ ಯಾವುದೂ ಅಸಾಧ್ಯ ಅಲ್ಲ, ದೇವರ ದಯೆ ಇರಬೇಕು. ಇನ್ನು ಮೂರನೇ ಕಾರಣ, ಮಹಾಪ್ರಯತ್ನ ವರ್ಜಿತಾಹ, ಪ್ರಾಪರ್ ಎಫರ್ಟ್ಸ್ ಹಾಕಬೇಕು, ಅದು ಪ್ರಯತ್ನ ಪಡಬೇಕು. ಅಂದ್ರೆ ಅರ್ಹತೆ, ದೇವರ ದಯೆ, ಯೋಗ್ಯವಾದ ಪ್ರಯತ್ನ, ಮೂರು ಯಾರಿಗಿಲ್ಲ ಅವರೆಂದು ಮುಂದೆ ಬರೋದಿಲ್ಲ. ಮೂರು ಇತ್ತು ಅಂದ್ರೆ ಮುಂದೆ ಬಂದೇ ಬರುತ್ತಾರೆ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಏನೇ ಕಾರ್ಯ ಮಾಡಬೇಕಾದ್ರೆ ಈ ಮೂರು ಬಗ್ಗೆ ಯೋಚನೆ ಮಾಡಬೇಕು. ನಮಗೆ ಅರ್ಹತೆ ಇದೆಯಾ, ದೇವರ ದಯೆ ಮತ್ತು ಪ್ರಯತ್ನ. ಸಾಮಾನ್ಯ ಮೂರು ಇರೋದಲ್ಲಿದೆ ಪದ್ಧತಿ ಆಗೋದಿದ್ದಾರೆ. ಒಂದಿಲ್ದವ್ರ ಕೆಲಸ ಆಗೋದಿಲ್ಲ ಅಂತ ಹೇಳಿದರೆ ಮೂರು ಇಲ್ದವರ ಚಾನ್ಸಸ್ಸೇ ಜಾಸ್ತಿ. ಆದರೆ ಇದರ ಒಂದಿದ್ರೂ ಕೆಲಸ ಆಗೋದಿಲ್ಲ ಅಲ್ಲ, ಒಂದಿಲ್ದ ಹೋದ್ರೂ ಕೆಲಸ ಆಗೋದಿಲ್ಲ, ಅಷ್ಟು ಜಟಿಲವಾದದ್ದು. ಹಾಗಿದ್ರೆ ಮೂರರಲ್ಲಿ ಏನು ಯೋಚನೆ ಮಾಡಬೇಕೀಗ? ಭೀಮಸೇನ ವಿಶ್ಲೇಷಣೆ ಮಾಡೋ ಕ್ರಮ ನೋಡಬೇಕು. ಅರ್ಹತೆ ಇತ್ತೋ, ಮಧ್ಯ ಪರಮಾತ್ಮ ಪದ ಹಾಕಬೇಕಾದ್ರೆ ಅರ್ಹತೆ ಇರಬೇಕು, ಪ್ರಯತ್ನ ಮಾಡಬೇಕು, ದೇವರ ದಯೆ ಇರಬೇಕು ಅಂತ ಹೇಳೋದಿಲ್ಲ ಭೀಮಸೇನ. ಅರ್ಹತೆ ಇರಬೇಕು, ದೇವರ ದಯೆ ಇರಬೇಕು, ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾರೆ. ಅಂದ್ರೆ ಎರಡರ ಮಧ್ಯೆ ದೇವರ ದಯೆ ಅಂತ ಪದ ಇಟ್ಟಿರೋದು, ಹರಿಯ ಅನುಗ್ರಹ ಮಧ್ಯೆ ಹಾಕಿದ್ದಾರೆ. ಮಧ್ಯೆ ಯಾವುದನ್ನು ಹಾಕ್ತಾರೋ ಎರಡು ಕಡೆಗೂ ಬೇಕು ಅಂತ ಅರ್ಥ. ದೆಹಲಿ ದೀಪನ್ಯಾಯ ಅಂತ ಸಂಸ್ಕೃತದಲ್ಲಿ. ಅಂದ್ರೆ ನಮ್ಮ ಅರ್ಹತೆ ವರ್ಕ್ ಮಾಡಬೇಕಾದ್ರೂ ದೇವರ ದಯೆ ಬೇಕು, ಪ್ರಯತ್ನ ಫಂಕ್ಷನ್ ಮಾಡಬೇಕಾದ್ರೂ ಕೂಡ ದೇವರ ದಯೆ ಬೇಕು. ಅದಕ್ಕೆ ಮಧ್ಯದಲ್ಲಿ ದೇವರ ದಯೆ, ಈ ಕಡೆಗೆ ಅರ್ಹತೆ, ಆ ಕಡೆಗೆ ಪ್ರಯತ್ನ, ಈ ಮೂರು ಇರಬೇಕು ಅಣ್ಣ. ಇದರಲ್ಲಿ ಒಂದಿಲ್ಲ ಹೋದ್ರೆ ಕೆಲಸ ಆಗೋದಿಲ್ಲ. ಭೀಮಸೇನ ಇದೇ ಇದರೊಳಗೆ ಈಗ ಇದೇ ಅಂತ ಹೇಳ್ತಾರೆ. ನಮಗೆ ಅದೇ ಯೋಚನೆ, ಜರ ಹನ್ನನ್ನು ಕೊಲ್ಲಬೇಕು ಹೌದಲ್ಲೋ, ಅದಕ್ಕೆ ಮೂರು ಬೇಕು, ಅರ್ಹತೆ ಬೇಕು, ದೇವರ ದಯೆ ಬೇಕು, ಪ್ರಯತ್ನ ಮಾಡಬೇಕು. ಅರ್ಹತೆ ಪ್ರಶ್ನೆ ಬೇಕಾ ನಿನಗೆ? ನಿಜಾನುಭಾವ ಯಶಮೇ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳಕ್ಕೆ ಭೀಮಸೇನ ಹೊರತು ಯಾರಿಗೆ ಸಾಧ್ಯ ಇತ್ತು ಲೆಕ್ಕ ಹಾಕ್ತು? ಸಾಮಾನ್ಯವಾಗಿ ಅರ್ಹತೆ ಮಾತಾಡ ಏನ್ ಮಾಡ್ತಾರೆ, ಅವ್ರನ್ನ ಕಳಿಸಿ ಇವ್ರ ಕಳಿಸಿ ಅಂತ ಹೇಳೋದು ಜಾಸ್ತಿನೇ. ಅವ್ರು ಹೋಗ್ಲಿ ಇವ್ರು ಹೋಗ್ಲಿ, ಉಳಿದೊತ್ತಿ ನಾನು ಬರ್ತೀನಿ ಅಂತ ಹೇಳೋದು ಪದ್ಧತಿ. ಉಳಿದವ್ರೆ ಬೇರೆ ಕೆಲಸ ಮಾಡಿಬಿಟ್ಟು ಕೊನೆ ನಾನು ಬರ್ತೀನಿ ಅಂತ ಹೇಳೋದು. ಭೀಮಸೇನ ಆಡ ಮಾತು ನೋಡಬೇಕು, ನಿಜಾನುಭಾವ ಯಶಮೇ, ಇಗೋ ಅವನು ಕೊಲ್ಲುವ ಶಕ್ತಿ ನನಗಿದೆ. ಈ ಮಾತನ್ನ ಯಾವ ಪ್ರ ಆಗಿನ ಕಾಲದಲ್ಲಿ ಹೇಳಿದವರು ಇಬ್ಬರೇ ಇಬ್ಬರು, ಒಬ್ಬರು ಕೃಷ್ಣ, ಒಬ್ಬ ಭೀಮಸೇನ. ಇನ್ಯಾರಿಗೂ ಶಕ್ತಿ, ಬಲರಾಮ ದೇವರಿಗೆ ಶಕ್ತಿ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ಅಂತ ಮಹಾಬಲಿಷ್ಠನಾದವನು ಜರಾಸಂಧ, ಅಂಥವನು ಕೊಲ್ಲುವ ಶಕ್ತಿ ನನಗಿದೆ ಅಂತ ಹೇಳಿದ್ದು ಭೀಮಸೇನ ಒಂದೇ ಅಂತ ಹೇಳಿದರೆ, ಅದಕ್ಕೆ ಭೀಮಸೇನ ಸಮೂಹ ನಾಸ್ತಿ, ಸೇನಯೋ ಋಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇನ್ನು ಎರಡನೇ ಭಾಗ ಯಾವುದು? ದೇವರ ದಯೆ. ಅದನ್ನು ಕಣಿ ಕೇಳಬೇಕಾಗಿಲ್ಲ. ಕೃಷ್ಣ ಬಂದು ಕೂತಿದ್ದಾರೆ, ಇನ್ನೇ ದೇವರು ಬೇಕಿನ ಅದಕ್ಕಿಂತ. ಈಗ ಸ್ವತಃ ಕೃಷ್ಣ ಕೂತಿದ್ದಾನೆ. ಕೃಷ್ಣ ದೇವರು ಒಂದು ಮರ್ತವರಿಗೆ ಒಂದಲಾಗಬೇಕಷ್ಟೇನೆ. ಸಾಕ್ಷಾತ್ ಶ್ರೀಹರಿ ಇದ್ದಾರಲ್ಲ, ಮತ್ತೆ ಯೋಚನೆ ಮಾಡಬೇಕು. ಎರಡಾಯ್ತು ಈಗ. ಇನ್ನು ಉಳಿದಿದ್ದ್ಯಾವುದು? ಮಹಾಪ್ರಯತ್ನ ಒಂದು ಬೇಕಾಗಿದೆ, ಅದನ್ನ ಮಾಡಬೇಕಷ್ಟೇ. ಈಗ ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ, ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ. ಈಗ ಪ್ರಯತ್ನ ಒಂದು ಬಿಟ್ಟಿದ್ದೇನೆ, ಈಗ ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಕೆಲಸ ಆಗೇ ಆಗುತ್ತೆ. ಅರ್ಹತೆ ನನ್ನಲ್ಲಿದೆ, ಕೃಷ್ಣನ ದಯೆ ಇದೆ, ಹೋಯ್ಕೊಲ್ಲ ಪ್ರಯತ್ನ ಮಾಡಿದ್ರೆ ಕೆಲಸ ಆಗುತ್ತೆ, ಅಷ್ಟು ಮಾಡಿದ್ರೆ ಆಯಿತು ಅಂತ ಹೇಳಿದರೆ. ಇದು ನಮ್ಮ ಜೀವನಕ್ಕೆ ಬೇಕಾದ ತತ್ವ ಅಂದ್ರೆ ಇದೇನೆ. ಅರ್ಹತೆ ಬಗ್ಗೆ ಭೀಮಸೇನ ಹೇಳಿದ್ರೆ ಅರ್ಹತೆ ಇದೆ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಸರಳವಾದ ಮಾತಿಷ್ಟ, ಏಕಾಚಿ ಉಪವಾಸ ಮಾಡಿ ಅರ್ಹತೆ ಇದೆಯಾ ಅಂತ ಪ್ರಶ್ನೆ. ನಮ್ಮ ಪ್ರಕಾರ ಇಲ್ಲ ಅಂತ ತೀರ್ಮಾನ, ಅದೇ ಪ್ರಶ್ನೆ. ನಮಗಿಲ್ಲ, ನಮ್ಮ ಕೈಲಾಗೋದಿಲ್ಲ, ಶುರು ಮಾಡೇ ಬಿಡ್ತಾನೆ ತಕ್ಷಣ. ಶಾಸ್ತ್ರ ಹೇಳ್ತದೆ, ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂದ್ರೆ ಅವನಿಗೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಹಿಂದೆ ತುಂಬಾ ಸರ್ತಿ ಹೇಳಿದ್ದೇನೆ, ಚಿಕ್ಕ ಆಗತಾನೆ ಹುಟ್ಟಿದ ಮಗು 24 ತಾಸು ಸಾಯೋದಿಲ್ಲ ಆಹಾರ ಇಲ್ಲದೆ ಹೋದ್ರೆ. ಆಗತಾನೆ ಹುಟ್ಟಿದ ಮಗು ಲೆಕ್ಕ ಹಾಕಿದ್ರೆ ನೋಡೋಣ, ಇನ್ನು 20-30 ವರ್ಷ ತಿಂದಿರ್ತಾನೆ ಇವನು, ಒಂದ್ ದಿವಸ ಸತ್ತೋಗ್ಬಿಡ್ತಾನ? ದೇವರಾಣಿ ಸಾಯೋದಿಲ್ಲ, ಅದರಿಂದ ಅರ್ಹತೆ ಇದ್ದೇ ಇದೆ. ಇವತ್ತು ಎಷ್ಟೋ ಪ್ರಾಣಿಗಳು ಬದುಕಿರೋದು ಉಪವಾಸದಿಂದಾನೆ. ಹಾವು ತಿಂಗಳುಗಟ್ಟಲೆ ಹಾಗೆ ಬದುಕಿರುತ್ತದ್ದು, ಆ ಬರೀ ಇದು ಒಂದು ತಿಂಗಳುಗಟ್ಟಲೆ ಹಾವಿಗೆ ಆಹಾರ ಬೇಕಿಲ್ಲ. ಕೆಲವು ಪ್ರಾಣಿಗಳು ಹಿಮಾಲಯ ಪರ್ವತದಲ್ಲಿ ಹಿಮಕರಡಿಗಳು ಇರುತ್ತೆ, ಹಿಮದೊಳಗೆ ಮುಚ್ಚಿಟ್ಕೊಂಡ್ಬಿಡುತ್ತೆ ಅಂತ ಹೋಗ್ಬಿಟ್ಟು ಪೂರ್ತಿ ಕವರ್ ಪೂರ್ತಿ ಕ್ಲೋಸ್ ಮೇಲೆ ಸೀಲಾದಾಗಿಬಿಡುತ್ತೆ. 6 ತಿಂಗಳು ಏನಿಲ್ಲ, ಆಮೇಲೆ ಸುಖವಾಗಿದ್ದು ಬರುತ್ತಂತೆ ಮೇಲೆ. ಎಷ್ಟು ಆಶ್ಚರ್ಯ ಇದು ಒಂದು. ಅದು ನಮಗೆ ದಿವಸಕ್ಕೆ 3 ಹೊತ್ತಿದ್ರು ನಮಗೆ ಗ್ಯಾರಂಟಿ ಇಲ್ಲ, ಅದೇನು ಲೆಕ್ಕ ಹಾಕ್ಬೇಕು. ನಮಗೆ ಆಹಾರದ ಬಗ್ಗೆ ನಮಗೆ ಎಚ್ಚರಣೆ ಇಲ್ಲ, ಅದರಿಂದಾಗಿನೆ ಇವತ್ತು ಬೇರೆ ಪ್ರಾಣಿಗಳು ಹೈಲಿ ಸೀರಾ ಡಿಸಿಪ್ಲಿನ್. ಅವೆಲ್ಲ ಕೂಡ ಇವತ್ತು ಹಸುಗಳಿದೆ ನೋಡಿ, ಸಿಕ್ಕಾಪಟ್ಟೆ ತಿನ್ನೋದಿಲ್ಲ ಅವು. ಅವು ಹೊಟ್ಟೆ ತುಂಬಿದಾಗ ಹಾಕಿ ಏ ಮಾಡಿ ಮುಟ್ಟೋದಿಲ್ಲ. ಆ ಕಡೆಗೆ ಮನುಷ್ಯರಿಗೆ ಕೊಟ್ಟಾಗೆಲ್ಲ ಕಾಫಿ ಕುಡಿತಾನೆ ಇರ್ತಾನೆ, ಬಿಡದೇ ಇಲ್ಲ ಅವನು. ಎಷ್ಟು ಜನ ಅಷ್ಟು ಜನ ಕೊಡು ಬೇಡ ಅನ್ನೋ, ಅದಕ್ಕೊಂದು ಪ್ರಿನ್ಸಿಪಲ್ ಇದೆ, ಕಾಫಿ ಬೇಡ ಅನ್ನಬಾರದು. ದೊಡ್ಡ ವೇದವಾಕ್ಯ ಅದು ಅಂದೇವು. ನೀವು ಪಾಪ ಏನೋ, ನೀವು ಅವ್ರದೇ ನಿಯಮಗಳು ಪಾಪ. ಈ ರೀತಿ ಯಾವ ಪ್ರಾಣಿಗಳು ನಿಯಮ ಹಾಕೊಂಡಿಲ್ಲ. ಅವ್ರು ಹೊಟ್ಟೆ ತುಂಬಿದಾಗ ಏನ್ ಮಾಡೋ ತಿಂಬೋದಿಲ್ಲ. ನೀವು ಬಾಯಾರಿ ಕಾಲದ ಏನ್ ಮಾಡಿ ನೀರು ಕುಡಿಯೋದಿಲ್ಲ. ಕೊಟ್ಟರು ಅಂತ ಕುಡಿಯೋ ಅಭ್ಯಾಸ ಅವಕ್ಕಿಲ್ಲ, ಬೇಕಾದ್ರೆ ಮಾತ್ರ ತಗೊಳ್ಳೋದು. ಅದಕ್ಕೆ ಪ್ರಾಣಿಗಳು ಗಟ್ಟಿಮುಟ್ಟ ಬದುಕಿರುತ್ತೆ ಅಂತ ಹೇಳಿದ್ದೆ. ಆದ್ರಿಂದ ನಮ್ಮ ದೇಹದ ಅವಶ್ಯಕತೆ ತಕ್ಕಂತೆ ಮಾತ್ರ ತಗೊಂಡ್ರೆ ಖಂಡಿತ ಭಯ ಇಲ್ಲ, ನಮಗೆ ಅರ್ಹತೆ ಇದ್ದೇ ಇದೆ. ದೇವರು ಒಂದು ಪದ ಇಟ್ಟು ಹೇಳಿರ್ತಾನೆ, ಕಾರಿ ಬರೆದಿರ್ತಾರೆ, ಮಿನಿಮಮ್ ಸ್ಪೀಡ್ ಇಷ್ಟು, ಮ್ಯಾಕ್ಸಿಮಮ್ ಸ್ಪೀಡ್ ಇಷ್ಟು ಎಲ್ಲ ಹಾಕಿರ್ತಾರೆ. ಅರ್ಥ ಏನು ಅದಕ್ಕೆ? ಅಷ್ಟು ಹೋಗೋ ಶಕ್ತಿ ಇದೆ ಅಂತ ಅರ್ಥ ಅದಕ್ಕೆ. ಪರಮಾತ್ಮ ಏಕಾಶ್ಯ ಮಾಡೋದು ನಮ್ಗೆ ಹೇಳಿದ್ದಾನೆ ಅಂದ್ರೆ ದೇಹ ಕೊಟ್ಟವನು ಅವನು ನಾವಲ್ಲ, ಅದಕ್ಕೆ ಆ ಮೆಕ್ಯಾನಿಸಮ್ ಇದೆ ಅಂತ ಅರ್ಥ ಅದಕ್ಕೆ. ಆ ರೀತಿ ಶಕ್ತಿ ಇಲ್ದವ್ರು ದೇವರು ಮಾಡಿ ಅಂತ ಹೇಳ್ತಿರಲಿಲ್ಲ. ಯಾವ ತಾಯಿ ಕೂಡ ಚಿಕ್ಕ ಮಗುವನ್ನು ಕರೆದು ಬಿಟ್ಟು ಹಂಡೆ ತಗೊಂಬ ಅಂತ ಹೇಳೋದಿಲ್ಲ, ಸ್ಪೂನ್ ತಗೊಂಬ ಅಂತ ಹೇಳ್ತಾಳೆ, ಅಷ್ಟು ಹಂಡೆ ತರಲಿಕ್ಕೆ ಹೇಳೋದಿಲ್ಲ. ಯಾಕೆ? ತಾಯಿ ಗೊತ್ತು, ಚಿಕ್ಕ ಮಗು ದೊಡ್ಡ ಮಗನಿಗೆ ಹೇಳ್ತಾರೆ ಅದನ್ನು ಹಂಡೆ ತರ ಕೆಲಸ. ಈಗಾಗ ದೊಡ್ಡ ಮಕ್ಕಳು ಹಂಡೆ ತರದಲ್ಲ ಬಿಟ್ಟುಬಿಡಿ, ಆದರೆ ದೊಡ್ಡ ಕೆಲಸ ದೊಡ್ಡವರು ಹೇಳುತ್ತಾರೆ, ಚಿಕ್ಕ ಕೆಲಸ ಚಿಕ್ಕವರು ಹೇಳುತ್ತಾರೆ. ಇದು ಪರಮಾತ್ಮ ಎಲ್ಲರಿಗೂ ಹೇಳ್ತಾರೆ ಅಂದ ಮೇಲೆ ತಾನೇ ಮಾಡಿದ ದೇಹ ಅದು, ತಾನೇ ಮಾಡಿದ ದೇಹ. ಆ ಶಕ್ತಿ ಇಟ್ಟಿದ್ದಾರೆ, ಅದಕ್ಕೆ ಮಾಡಿ ಅಂತ ಹೇಳ್ತಾನೆ. ಆದ್ರಿಂದ ಅರ್ಹತೆ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ, ಅರ್ಹತೆ ಇದ್ದೇ ಇದೆ ಮೊದಲನೇ. ಇನ್ನು ದೇವರ ದಯೆ, ಪರಮಾತ್ಮ ಹೇಳ್ತಾನೆ ನಮಗೆ ಹುಟ್ಟಿ ಜನ್ಮ ಕೊಟ್ಟಿದ್ದಾನೆ ಅಂದ್ರೆ ದಯೆ ಮಾಡಿದ್ದಾನೆ ಅಂತ ಅರ್ಥ. ಅವಾಗ ಯೋಚನೆ ಮಾಡಬೇಡಿ, ಆತ ಹೇಳಿದ ಕೆಲಸಕ್ಕೆ ಆತನ ದಯೆ ಇದ್ದೇ ಇದೆ, ಅದು ಆಟೋಮೆಟಿಕ್. ಅದು ಇನ್ನು ಉಳಿದಿರೋದು ಯಾವುದೀಗ? ಪ್ರಯತ್ನ. ನಾವು ಬಿಟ್ಟಿರೋದು ಅದೊಂದೇನೆ. ಈಗ ಆಗೋದಿಲ್ಲ 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 ಹಾಗನ್ನಬೇಡಿ. ಪ್ರಯತ್ನ ಬೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹ, ಮಾಡೋಣ ಅಂತ ಹೇಳಿ ದೇವರು ಮಾಡೇ ಮಾಡ್ತಾನೆ. ಆಗೋದಿಲ್ಲ ಅನ್ಕೊಂಡಿರ್ತೀವಲ್ಲ, ಹಾಗೆ ಬಿಟ್ಟಿರುತ್ತೆ ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಅರೆ ಅನ್ಕೊಂಡೇ ಇರಲಿಲ್ಲ, ಹೇಗಾಯ್ತು ಅಂತ ಕೇಳ್ತಾರೆ. ಆಮೇಲೆ ಈ ಪದ್ಧತಿ ಅಭ್ಯಾಸ ಮಾಡಿ ನೋಡಿದರೆ ನಮ್ಮ ಎಲ್ಲ ಸಮಸ್ಯೆಯ ಮೂಲ ಪ್ರಾಪರ್ ಎಫರ್ಟ್ಸ್ ಹಾಕದೇ ಇರೋದು. ಇವತ್ತು ಎಷ್ಟೋ ಜನ ಮನೆ ಕಟ್ಟಿಸಿಲ್ಲ ಅಂತ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿದ್ರೆ ಮನೆ ಸುಮ್ಸುನ ಆಗಿರ್ತ ಮನೆ. ಇವತ್ತು ಎಷ್ಟು ಕಷ್ಟಪಡ್ಬೇಕು ಅವನು, ಅಲಾಟ್ಮೆಂಟ್ಗೆ ಎಷ್ಟು ಪ್ರಯತ್ನ, ಕಟ್ಟೋದಕ್ಕೆ ಎಷ್ಟು, ಎಷ್ಟು ಸಾಲ, ಎಷ್ಟಿದು, ಇಷ್ಟೆಲ್ಲ ಮಾಡಿ ಎಬ್ಬಿಸಿ ಗೃಹ ಪ್ರವೇಶ ಲೆಟರ್ ಕಳಿಸೇ ಬಿಡ್ತಾರೆ, ಬಿಡೋದಿಲ್ಲ. ಇಷ್ಟು ಯಾಕೆ ಪ್ರಯತ್ನ ಮಾಡ್ತಾನೆ ನೋಡಿದ್ರ, ಕೆಲಸ ಆಗೇ ಬಿಡುತ್ತೆ. ಇಷ್ಟು ಕಷ್ಟ ಅಲ್ಲ, ಅಧ್ಯಾತ್ಮದ ತುಂಬಾ ಕೆಲಸಗಳಿಗೆ ಇಷ್ಟು ಕಷ್ಟಪಡಬೇಕಾಗಿಲ್ಲ. ಮನುಷ್ಯ ಮಾಡೋದಿಲ್ಲ, ಯಾಕೆ ಅವನಿಗೆ ಬೇಕಿಲ್ಲ. ನಿಜವಾಗಲೂ ಬೇಕಿದ್ದು ಸರಿಯಾದ ಪ್ರಯತ್ನ ಹಾಕಿದರೆ ಯಾವುದು ಅಸಾಧ್ಯ ಅಲ್ಲ ಅಂತದನ್ನು ಮಾತ್ರ ದೇವರು ನಮಗೆ ಹೇಳಿದ್ದಾರೆ. ಭೀಮಸೇನ ಮಾತು ತುಂಬಾ ಅರ್ಥವತ್ತಾದ ಮಾತಿನ ತುಂಬಾ ವಿಚಾರ ಇದೆ. ಅಂತೂ ಧರ್ಮರಾಜ ಏನು ಯಾಗ ಬಿಟ್ಟು ಬಿಟ್ಟೇ ಇದ್ದೆ ಅಂತ ಹೇಳಿದ ಕೊಟ್ಟಿದ್ದ ಭೀಮಸೇನ, ಅಣ್ಣ ಬಿಡ್ಲಕ್ಕೆ ಹೋಗಬೇಡ, ಯಾಗ ಮಾಡಲೇಬೇಕು ಅಂತ ಹೇಳಿದ್ದಾನೆ. ಇನ್ನು ಏನೇನು ನಡೀತಾ ಇದೆ ಅಂತ ಬಹಳ ಕುತೂಹಲದ ಪ್ರಶ್ನೆ ಅದು. ನಾಳೆ ದಿವಸ ಆ ಮುಂದೆ ಕೃಷ್ಣನ ಮಾತು ಬರುತ್ತೆ, ಧರ್ಮರಾಜ ಮಾತಾಡ್ತಾನೆ, ಭೀಮಸೇನ ಇನ್ನೂ ಅನೇಕ ಮಾತುಗಳುಂಟು. ಜರಾಸಂಧ ವಧೆಗೆ ಸಿದ್ಧತೆ, ಈಗ ಜರಾಸಂಧ ವಧೆಗೆ ನಾಳೆ ಅಥವಾ ನಾಡಿದ್ದು ಜರಾಸಂಧ ಸಾಯ್ತಾನೆ, ಅವನ ಹಿನ್ನೆಲೆ ಎಲ್ಲ ಗೊತ್ತಾಗಬೇಕಲ್ಲ. ಜರಾಸಂಧನ ವಧೆ ಒಂದಿಷ್ಟು ಸಣ್ಣ ಮಹಾಭಾರತ ಇದ್ದಾಗ ಲೆಕ್ಕ. ಆಗಿನ ಕಾಲದ ಮಹಾ ಇಬ್ಬರು ಅತ್ಯಂತ ಮಹಾದುಷ್ಟರು ಅಂದ್ರೆ ಒಬ್ಬ ಜರಾಸಂಧ ಒಬ್ಬ ದುರ್ಯೋಧನ. ಆದರೆ ಜರಾಸಂಧನ ವಧೆ ಒಂದು ಘಟ್ಟ, ದುರ್ಯೋಧನ ವಧೆ ಇನ್ನೊಂದು ಘಟ್ಟ. ನಾಳೆ ಮತ್ತು ನಾಡಿದ್ದರಲ್ಲಿ ಆ ಭಾಗ ನಾವು ತಲುಪ್ತೇವೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಹಿಂದೆ ಇಲ್ಲಿ ಅನೌನ್ಸ್ ಮಾಡಿದ್ದೆ, ಹಿಂದಿನ ಸಲ ಪೂರ್ಣ ಪ್ರಜ್ಞಾ ದರ್ಶನ ಅಂತ ಪುಸ್ತಕ ಬಿಡುಗಡೆಯಾಗುತ್ತೆ. ಅಲ್ಲಿ ಹೋಗಿ 22ನೇ ತಾರೀಕು ರಾಮಮಂದಿರದಲ್ಲಿ ಅಂತ ಹೇಳಿದ್ದೆ. ಆದರೆ ಅನೇಕರಿಗೆ ಬರಲಿಕ್ಕಾಗಿಲ್ಲ. 22ನೇ ತಾರೀಕು ಭಾರಿ ಮಳೆ ಚಳಿ ಎಲ್ಲ ಇತ್ತು ಅವತ್ತಿನ ದಿವಸ. ಆದರೆ ಮರು ದಿವಸ ಬಿಡುಗಡೆ ಆಯ್ತದ್ದು. ಪರಮಪೂಜ್ಯ ಶ್ರೀ ಪೀತಾಮರ ಶ್ರೀಪಾದಂಗಳವರು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕ ಈಗ ಸಿಗುತ್ತೆ, ಆಸಕ್ತಿ ಇದ್ದರೂ ಉಪಯೋಗ ಮಾಡ್ಕೋಬಹುದು. ಮಳೆ ಅಂದರೆ ಜ್ಞಾಪಕ ಆಯಿತು, ಇಷ್ಟು ದಿವಸ ಮಳೆ ಇರಲಿಲ್ಲ. ನಿನ್ನೆ ಇವತ್ತು ಶುರುವಾಯಿತು, ಮತ್ತೆ ನಿನ್ನೆ ಅನ್ಯ ಇವತ್ತು ಹಣಿ ಹಾಕಿದೆ. ಆದ್ದರಿಂದ ಮಳೆಗೂ ಮಹಾಭಾರತಕ್ಕೂ ದೊಡ್ಡ ಗಂಟು ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ. ಅದು ಒಂದು ಅಂತಹ ಮಳೆಯಿಂದನೇ ಅವತ್ತು ಹಾಗಾಗಿತ್ತು. ಮರು ದಿವಸ ಅದು ಬಿಡುಗಡೆಯಾಗಿದೆ. ಆಸಕ್ತ ಭದ್ರಾಚಾರ ಚರಿತ್ರೆಯನ್ನ ಯಾರು ಬೇಕಾದ್ರೂ ಓದಬಹುದು ಸುಲಭವಾಗಿ. ಅವರ ಚರಿತ್ರೆ ಒಂದು ಕಥೆ ಕಾದಂಬರಿ ಅಂತ ಓದ್ಕೊಂಡು ಹೋಗಬಹುದು. ಆ ರೀತಿ ಪುಸ್ತಕ ಇವರಿಗೂ ಸಿಕ್ತಿರಲಿಲ್ಲ. ಇತ್ತೀಚೆ ಅನೇಕ ವರ್ಷಗಳಿಂದ ಆಚಾರ ಬಗ್ಗೆ ಒಂದು ಪುಸ್ತಕನೂ ಸಿಕ್ತಿರಲಿಲ್ಲ ಸರಿಯಾಗಿ. ಅದು ಸಿಕ್ಕಿದೆ, ಆದ್ದರಿಂದ ಆಸಕ್ತರು ಅದರ ಪ್ರಯೋಜನ ಪಡಿಬಹುದು. ಮತ್ತೆ ಪ್ರಭಾಕರ್ ರಾಯರು ಧಾತ್ರಿ ಹವನದ ಕ್ಯಾಸೆಟ್ ಮಾಡಿಸಿದ್ದಾರೆ. ಈಗಾಗಲೇ ಚಾತುರ್ಮಾಸ್ಯ ಮುಗಿದು ಧಾತ್ರಿ ಹವನ ಅಲ್ಲಲ್ಲಿ ನಡೀತಾ ಇರ್ತದೆ. ಧಾತ್ರಿ ಅಲ್ಲಿ ಧಾತ್ರಿ ಹವನ ಇಲ್ಲಿ ಧಾತ್ರಿ ಹವನ ಅಂತೇಳಿ ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು ಎಂಬುದನ್ನು ಅದರಲ್ಲಿ ಹೇಳಿದೆ. ಅದನ್ನು ಕೂಡ ಆಸಕ್ತರು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳಿ ಸರ್ವೇ.